ಇವಾಗಿಂದ ಅಡ್ಡಗಟ್ಟು ಮಾಡ್ಕೋತಾ ಮಾಡ್ಕೊಂಡು ಡ್ರಾ ಮಾಡ್ಕೊಳ್ಬಹುದು. ಬೇಕಾದ್ರೆ ಅದು ಗೆಲ್ಲಬೇಕಾದ್ರೆ ಪಾಸಿಟಿವ್ ಅಪ್ರೋಚ್ ಬೇಕಾಗತ್ತೆ. ಇವತ್ತು ಗೆಲ್ಲೋದು ಕೊಲ್ಲೋದು ಎಷ್ಟು ವ್ಯತ್ಯಾಸ ಇದೆ. ರಾವಣನನ್ನ ಅವರು ಗೆದ್ದಿದ್ದು ವರಬಲದಿಂದ ಮಾತ್ರ, ಸ್ವಂತ ಶಕ್ತಿಯಿಂದ ಅಲ್ಲ. ಕಾರ್ತವೀರ ಅರ್ಜುನ ರಾವಣನನ್ನು ಗೆಲ್ಲಲಿಕ್ಕೆ ದತ್ತಾತ್ರೇಯ ರೂಪದ ಭಗವಂತನ ವರ ಇರುತ್ತೆ. ಆದರೆ ವಾಲಿ ಗೆಲ್ಲಲಿಕ್ಕೆ ಇಂದ್ರದೇವರ ವರ ಇರುತ್ತೆ. ಇವರಿಗೆಲ್ಲಕ್ಕೆ ಆಗ್ತಿರಲಿಲ್ಲ. ಆದರೆ ಇವತ್ತು ಯಾವ ವರಬಲವೂ ಇಲ್ಲದೇನೆ ರಾವಣನನ್ನು ಗೆಲ್ಲಬೇಕು ಅಲ್ಲ, ಕೊಲ್ಲಬೇಕು. ಅದಕ್ಕೆ ಬೇರೆ ಯಾರೂ ಸಮರ್ಥರಲ್ಲ. ಈ ಮಾತನ್ನ ಎಲ್ಲಿ ಕೇಳ್ತಾ ಗೊತ್ತಾ ನಮಗೆ ಆಶ್ಚರ್ಯವಾಗೋದು. ಕಾಳಿದಾಸ ಶಿವಭಕ್ತ ಅಂತ ಪ್ರಸಿದ್ಧನಾದವ. ಆತನ ಹೆಚ್ಚು ಕೃತಿಗಳೆಲ್ಲ ವಾಗರ್ಥಾವಿವ ಸಂಪೃಕ್ತವು, ವಾಗರ್ಥ ಪ್ರತಿಪತ್ತಯೇ, ಜಗತಃ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು. ಸ್ಪಷ್ಟವಾಗಿ ಶಿವಭಕ್ತನಾಗಿ ಕಾಳಿದಾಸ ಶಿವನ ತುಂಬಾ ಸ್ತೋತ್ರ ಮಾಡ್ತಾನೆ. ಅದೇ ಕಾಳಿದಾಸ ರಘುವಂಶದೊಳಗೆ ಈ ರಾವಣ ಕುಂಭಕರ್ಣರ ಹಾವಳಿಯಾದಾಗ ಎಲ್ಲ ದೇವತೆಗಳು ಸಹ ಹೋಗಿ ಕೇಳಿ ವಿಷ್ಣುವನ್ನ ಅಂತ ಕಾಳಿದಾಸ ಸ್ಪಷ್ಟ ಬರೆದು ಬಿಡ್ತಾನೆ. ಅಂದ್ರೆ ಯಾವ ಕಾಳಿದಾಸ ಸ್ವತಃ ಶಿವಭಕ್ತನಾಗಿದ್ದಾನೆ, ಆತನು ಕೂಡ ರಾಮಾಯಣ ವರ್ಣನೆ ಮಾಡಲಿಕ್ಕೆ ಹೊರಟಾಗ ವಸ್ತುಸ್ಥಿತಿಯನ್ನೇ ಕಥನ ಮಾಡ್ತಾ ವಿಷ್ಣುವನ್ನೇ ಪ್ರಾರ್ಥನೆ ಮಾಡಿದರು. ವಿಷ್ಣು ರಾಮನಾಗಿ ಹುಟ್ಟಿ ಬಂದ, ಅವತರಿಸಿ ಬಂದ ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಮೂಲ ರಾಮಾಯಣ ಮಹಾಭಾರತದ ಸತ್ಯವನ್ನ ಮುಚ್ಚಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಕವಿಗಳೆಲ್ಲ ಅದಕ್ಕೆ ಪೂರ್ಣ ನ್ಯಾಯ ಸಲ್ಲಿಸಿದ್ದಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಕಾಳಿದಾಸ ಲೋಕಮಾನ್ಯ ಕವಿ ಆದ್ರೆ ಅದೊಂದು ಕಾರಣ ಕೂಡ ಹೌದು. ಸತ್ಯ ಸಂಗತಿಯನ್ನು ಹಾಗೆ ತಾನು ಯಾವುದೇ ಪಕ್ಷಪಾತವಿಲ್ಲದೆ ಇಟ್ಟಿದ್ದು ಅವನ ಹಿರಿಮೆಗಳಲ್ಲಿ ಒಂದು. ಇಷ್ಟೆಲ್ಲ ಗಮನಿಸಿದರೆ ವಿನಾಶವನ್ನು ಮಾಡಲಿಕ್ಕೆ ಭಗವಂತ ಸಮರ್ಥ, ಸಂರಕ್ಷಣೆ ಮಾಡಲಿಕ್ಕೆ ಮೋಕ್ಷ ಕೊಡಲಿಕ್ಕೆ ಭಗವಂತ ಸಮರ್ಥ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಈ ಮಧ್ಯೆ ಎರಡೇ ಅಲ್ಲ, ಮತ್ತೆ ಸಂರಕ್ಷಣೆ ವಿನಾಶ ಎರಡೇ ಅಲ್ಲ, ಸೃಷ್ಟಿ ಜ್ಞಾನ ಅವೆಲ್ಲ ಆಗಬೇಕಲ್ಲ. ಅದೆಲ್ಲ ಮುಂತಾನೆ ಹೇಳುತ್ತಾನೆ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ಅಂತೆಲ್ಲ ಭಗವಂತ ಲಿಸ್ಟ್ ಮಾಡಬೇಕಾದ್ರೆ ಬರೀ ಪ್ರಾಣ ವಿನಾಶ ಅಷ್ಟೇ ಅಲ್ಲ, ಸಂಪೂರ್ಣವಾದ ಪ್ರತಿಯೊಂದನ್ನು ನಾನೇ ಮಾಡ್ತೇನೆ ಅಂತ ಭಗವಂತ ಹೇಳಿದ್ರಿಂದ ಇಲ್ಲಿ ಆತನೇ ಬರಬೇಕಾದ್ರೆ ತಕ್ಕ ಉತ್ತರ ಸಿಕ್ಕಾಗಾಯ್ತು. ಆತನೇ ಬರಬೇಕಾ? ಬಸ್ ತರಿಸೋ ಡ್ರೈವರೇ ಬೇಕಂದ್ರೆ ಯಾವ ಹಾಗಾಗುತ್ತೆ ಅಷ್ಟೇ. ಡ್ರೈವರ್ ಅಲ್ಲದೆ ಜನರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಡ್ರೈವರೇ ಆಗಬೇಕೆ ಹೊರತು ಹುಡುಗನು ಬಸ್ ತರಿಸ ಕೊಡೋದಿಲ್ಲ, ಅವ್ನು ನಡೆಸಿದ್ರೆ ಜನ ಬದುಕೋ ಸಂಭವನೂ ಇರೋದಿಲ್ಲ. ಇದನ್ನು ಗಮನಿಸಬೇಕು. ತಮಾಷೆ ಗೊತ್ತ, ಡ್ರೈವಿಂಗ್ ಬಂದ್ರೆ ಸಾಲದು, ಮತ್ತೆ ಗೌರ್ಮೆಂಟ್ ಸಹಿತ ಗೌರ್ವಿಂಗ್ ಬಂದ್ರೆ ಸಾಲದು. ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಫಸ್ಟ್. ಒಂದು ಡ್ರೈವರ್ ಯಾವುದೇ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಅದರ ಜೊತೆಗೆ ಯಾವ್ದಾರು ವೆಹಿಕಲ್ ನಡೆಸಬೇಕಾದ್ರೆ ಆ ಸಂಬಂಧಪಟ್ಟ ವ್ಯಕ್ತಿಯಾಗಿರ್ಬೇಕು. ಯಾವುದೋ ಕಂಪನಿ ವೆಹಿಕಲ್ ಯಾರೋ ಮಾಡಕ್ಕೆ ಬರೋದಿಲ್ಲ, ಕಂಪನಿ ಡ್ರೈವರೇ ನಡೆಸಬೇಕು. ಗೌರ್ಮೆಂಟ್ ನಡೆಸ್ಕೊಂಡು ಗೌರ್ಮೆಂಟ್ ಡ್ರೈವರೇ ನಡೆಸಬೇಕು ಪದ್ಧತಿ. ಅಂದಮೇಲೆ ಎಷ್ಟು ನಿಯಮಗಳನ್ನು ಉಂಟು, ನಮಗೆ ನಿಬಂಧನೆಗಳು ಉಂಟು. ಆ ಎಲ್ಲ ನಿಬಂಧನೆಗಳನ್ನು ಮೀರಿ ಸರ್ವತಂತ್ರ ಸ್ವತಂತ್ರನಾಗಿ ಸರ್ವವನ್ನು ಮಾಡವನ್ನವನು ಭಗವಂತ. ಅದನ್ನು ಮೂಲದಿಂದನೂ ಮಾಡ್ತಾನೆ, ಮೂಲ ರೂಪದಿಂದನೂ ಮಾಡ್ತಾನೆ, ತಾರ ರೂಪಗಳಿಂದಲೂ ಮಾಡ್ತಾನೆ. ಹಿರಣ್ಯಕಶಿವನ ಬಾಧೆಯಿಂದ ಪ್ರಹ್ಲಾದನಿಗೆ ಮೋಕ್ಷ ಕೊಟ್ಟಿದ್ದು ನರಸಿಂಹ ರೂಪದ ಭಗವಂತನೇ. ಯಾವ ಕಥೆಯಲ್ಲೂ ಬಂದಿರೋದೇನು. ಆದ್ದರಿಂದ ಅರ್ಜುನ ಧರ್ಮ ಸಂಸ್ಥಾಪನ ಅರ್ಥಾಯ, ಇದೆಲ್ಲ ಒಂದು ಭಾಗ. ಧರ್ಮ ಸಂಸ್ಥಾಪನೆ ಮಾಡೋದೆಷ್ಟು ಕಷ್ಟ, ಉಪದೇಶಬೇಕು. ಇದಕ್ಕೆ ಫಿಸಿಕಲ್ ಸ್ಟ್ರೆಂತ್ ಬೇಕು, ಸಂರಕ್ಷಣೆ ವಿನಾಶಕ್ಕೆ ಫಿಸಿಕಲ್ ಸ್ಟ್ರೆಂತ್ ಬೇಕು, ಧರ್ಮ ಸಂಸ್ಥಾಪನೆಗೆ ಇಂಟೆಲೆಕ್ಚುವಲ್ ಸ್ಟ್ರೆಂತ್ ಬೇಕು. ಇಂಟೆಲೆಕ್ಚುವಲ್ ಸ್ಟ್ರೆಂತ್ ಯಾರಿಗಿಲ್ಲ ಅವರ ಧರ್ಮ ಸಂರಕ್ಷಣೆ ಮಾಡಲು ಸಾಧ್ಯವೇ ಇಲ್ಲ. ಇವತ್ತು ಪೊಲೀಸರು ಬೇಕಾದಷ್ಟು ರಕ್ಷಣೆ ಕೊಡ್ತಾರೆ, ಪಾಠ ಮಾಡಿ ಅಂದ್ರೆ ಗತಿ ಏನಾಗಬೇಕು? ಇವತ್ತು ಸಾಮಾನ್ಯವಾಗಿ ನಡೆಯುತ್ತಲ್ಲ, ಎಷ್ಟು ಸ್ಟ್ರೈಕ್ ಮಾಡಿದ ಕಾಲಕ್ಕೆ ಪೊಲೀಸರ ಕೈಲಿ ವ್ಯಾಲಿ ಮಾಡಿಸ್ತೇವೆ ಅಂತ ಹೇಳಿದ್ರೆ ಗತಿ ಏನಾಗಬೇಕು? ಮತ್ತೆ ಸಾಧ್ಯ ಅಲ್ಲಿಗೂ ಯಾವ್ದು ಬೇಸ್ಟ್ ನಡ್ಕೊಂಡು ಬರಬೇಕು ಹೊರತು ಅವ್ರ ಕೈಲಿ ಮಾಡಿಸೋಕೆ ಸಾಧ್ಯ ಇಲ್ಲ. ಯಾಕೆ ಫಿಸಿಕಲ್ ಸ್ಟ್ರೆಂತ್ ಇರಬಹುದು, ಇಂಟೆಲೆಕ್ಚುವಲ್ ಸ್ಟ್ರೆಂತ್ಗೆ ಡಿಪಾರ್ಟ್ಮೆಂಟೇ ಬೇರೆ. ಮತ್ತೆ ಮೇಷ್ಟ್ರಿಗಳು ಪಾಪ ಪಾಠ ಮಾಡ್ತಿರ್ತಾರೆ, ಇವರ ಗಲಾಟೆ ಬಂದ ನೀವು ಬಂದು ಪ್ರೊಟೆಕ್ಟ್ ಮಾಡಿ ಗತಿ ಏನಾಗುತ್ತೆ? ಪಾಪ ಅವ್ರಿಗೆ ಪಾಠ ಮಾಡಿದ್ರೆ ಸಾಕಾಗಿದೆ, ನೀವು ಬಂದು ದಾರಿಯಲ್ಲಿ ಕೋವಿತೊಂಡು ಯುದ್ಧ ಮಾಡಿ ಅಂತ ಕೇಳಿದ್ರೆ ಹೋಗಿದ್ದು ಸಾಧ್ಯನೇ ಇಲ್ಲ. ಅವ್ರ ಲಿಮಿಟೇಷನ್ ಅದು, ಇವ್ರ ಲಿಮಿಟೇಷನ್ ಇದು, ಭಗವಂತ ಲಿಮಿಟೇಷನ್ನೇ ಇಲ್ಲ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೇ ಯುಗೆ, ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಅವತಾರವನ್ನು ಮಾಡ್ತೇನೆ ಯುಗೇ ಯುಗೆ. ಒಂದೊಂದು ಕಾಲಕ್ಕೆ ಮಾಡೋದು ದೊಡ್ಡದಲ್ಲ. ಭರತಾದಿ ರಾಜರುಗಳು ಒಂದೊಂದು ಕಾಲಕ್ಕೆ ರಾಜ್ಯ ಆಡಿದ. ಭರತ ಮೊದಲಾದ ರಾಜರಗಳೆಲ್ಲ ಮಾಂಧಾತ ರಹುಷ ಅಂಬರೀಷ ಗಯ ಸಗರ ಮೊದಲಾದವರೆಲ್ಲ ಒಂದೊಂದು ಕಾಲಕ್ಕೆ ರಾಜ್ಯವಾಡಿದವರು. ಆದರೆ ಭಗವಂತ ಎಲ್ಲ ಕಾಲಕ್ಕೂ ಅವನೇ ಸಂರಕ್ಷಣೆ ಮಾಡೋ. ರಾಜರ ಸಂರಕ್ಷಣೆ ಮಾಡ್ತಾರೆ ಅನ್ನೋ ಮಾತಿಗೂ ಪುರಾಣದಲ್ಲಿ ಹೇಳುತ್ತಾರೆ, ರಾಜರ ಸಂರಕ್ಷಣೆ ಮಾಡೋದಲ್ಲ, ನಾ ಅವಿಷ್ಣು ಪೃಥ್ವೀಪತಿ, ನಾ ಅವಿಷ್ಣು ಪೃಥ್ವೀಪತಿ. ಒಬ್ಬ ರಾಜ ನಿಜವಾದ ರಾಜರಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅಂದ್ರೆ ಒಳಗೆ ಭಗವಂತ ತಾನು ನಿಂತು ಮಾಡ್ತಾನೆ ಅಂತಾನೆ ಹೊರತು ಉಳಿದವರಿಗೆ ಸಾಮರ್ಥ್ಯ ಇಲ್ಲ. ದೇವರದ್ದೇ ಅದು ಸಂರಕ್ಷಣೆಯ ಕೆಲಸ ಅಂತ ಹೇಳಿ ಅಲ್ಲೂ ತಿಳಿಸ್ತಾರೆ. ಭಗವಂತ ಗೀತೆಯಲ್ಲಿ ಮತ್ತೆ ಹೇಳ್ತಾರೆ, ನರೇಂದ್ರ ನರಾಣಾಂಚ ನರೇಂದ್ರೋಹಂ. ದಶಮೋಧ್ಯಾಯಗಳಿಗೆ ವಿಭೂತಿ ಯೋಗ ಹೇಳಬೇಕಾದ್ರೆ ನರಾಣಾಂಚ ನರೇಂದ್ರೋಹಂ, ನರೇಂದ್ರ ಅಂತ ಹೇಳಿದ್ರೆ ರಾಜರು, ರಾಜರೊಳಗಿದ್ದು ನಾನು ವಿಭೂತಿ ರೂಪವನ್ನು ಇಟ್ಟು ಪಾಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವೆಲ್ಲ ಗಮನಿಸಿದಾಗ ದರಿದ್ರಾಣಾಯ ಸಾಧೂನಾಂ ವಿನಾಶಾಯಿಷ ದುಷ್ಕೃತಾಂ. ಯಮದೇವರು ಸಂಹಾರ ಮಾಡ್ತಾರೆ ಶಿಕ್ಷೆ ಕೊಡ್ತಾರೆ ಅಂತ ಯಾರಾದ್ರೂ ಕೇಳಿದರೆ ಅದಕ್ಕೂ ಉತ್ತರ, ಮತ್ತೆ ಭಗವದ್ಗೀತೆಯಲ್ಲೇ ಉತ್ತರ ಇದೆ. ಅಲ್ಲ ನೀನೇನ್ ನಿರಾಸೆ ಮಾಡಿ ಯಮದೇವರು ಮಾಡೋದಿಲ್ವ ಅಂತ ಕೇಳಿದರೆ, ಯಮಃ ಸಂಯಮತಾಮಹಂ ಭಗವಂತ ಹೇಳ್ತಾರೆ. ಯಮಃ ಸಂಯಮತಾಮಹಂ, ನಿಯಂತ್ರಣ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ಯಮದೇವರ ಒಳಗಿದ್ದು ನಿಯಂತ್ರಣ ಮಾಡುವವನು ನಾನೇ ಅಂತ ಹೇಳಿದ್ದಾರೆ. ರುದ್ರದ ಲಯ ಮಾಡ್ತಾರಲ್ಲ ಅಂತ ಕೇಳಿದರೆ, ರುದ್ರಾಣಾಂ ಶಂಕರಶ್ಚಾಸ್ಮಿ, ಅದಕ್ಕೂ ಉತ್ತರ ಇದೆ. ಮತ್ತೆ ಲಯಕರ್ತ ಶಿವ ಅಂತ ನೀವು ಭಾವಿಸಿದ್ರೆ ಅವರೊಳಗೂ ನಿಂತು ಸಹ ಲಯ ಮಾಡುವುದು ನಾನೇ ಅಂತ ವಿಭೂತಿ ರೂಪದ ಬಗ್ಗೆ ಹೇಳುತ್ತಾರೆ. ಎಲ್ಲ ಒಂದು ವಿಭೂತಿ ರೂಪ ಪೂರ್ತಿ ಇದನ್ನೇ ಹೇಳ್ತಕ್ಕಂಥದ್ದೇ. ವಿಭೂತಿ ಯೋಗದ ಅಧ್ಯಾಯ ಪೂರ್ತಿ ಭಗವಂತನ ವಿಚಿತ್ರವಾದಂತಹ ವ್ಯಾಪ್ತಿಯನ್ನ ನಿರೂಪಣೆ ಮಾಡಲಿಕ್ಕೆ ಹೊರಟಿದೆ. ಆಗ ಶ್ಲೋಕ ಪೂರ್ತಿಯಾಗಿ ಭಗವಂತನ ಮಹತ್ವವನ್ನ ಸಂಪೂರ್ಣವಾಗಿ ಹೇಳ್ತಕ್ಕಂಥ ಕೃತಿಯಾಯಿತು. ಧರ್ಮ ಸಂಸ್ಥಾಪನಾರ್ಥಾಯ ವೇದವ್ಯಾಸ ರೂಪದಿಂದ ಧರ್ಮ ಶಿಕ್ಷಣೆ ಮಾಡಿದ್ದಾರೆ. ವೇದವ್ಯಾಸ ರೂಪದಿಂದ, ಹಯಗ್ರೀವ ರೂಪದಿಂದ, ಕಪಿಲ ರೂಪದಿಂದ ಪರಮಾತ್ಮ ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ. ಕೃಷ್ಣನಾಗಿ ಅಂತಲೂ ಗೀತೋಪದೇಶದ ಮೂಲಕ ಮಾಡ್ತಾ ಇದ್ದಾನೆ. ಅದಕ್ಕೆ ಇವತ್ತಿನ ದೃಷ್ಟಾಂತ, ಇವತ್ತಿಗೂ ಕೂಡ ಧರ್ಮ ಶಿಕ್ಷಣದ ಅತಿ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಿದಾಗ ಭಗವದ್ಗೀತೆಯ ಹೊರತು ಮತ್ತೊಂದು ಹೇಳೋದಕ್ಕಾಗೋದಿಲ್ಲ. ನಮ್ಮ ದೇಶದವರಲ್ಲ, ಬೇರೆ ದೇಶದವರು ಭಗವದ್ಗೀತೆಯನ್ನು ಆ ಮಟ್ಟದಲ್ಲಿ ಗೌರವಿಸ್ತಾರೆ ವಿಚಾರವಂತರಾದರೆ. ಅಷ್ಟು ಹಿರಿ ಮರಗಳಿಗಿದೆ ಅಂತ ಕೇಳಿದ್ರೆ ಅಲ್ಲಿ ಉಪದೇಶ ಮಾಡಿ ಆಗ ಮಾಡಿದ್ದಿರಲಿ, ಇವತ್ತು ಭಗವದ್ಗೀತೆ ಇಂಪ್ಯಾಕ್ಟ್ ಎಷ್ಟು ಜೋರಾಗಿದೆ ಲೆಕ್ಕ ಹಾಕುದು. ಇವತ್ತಿನ ಕಾಲಕ್ಕೂ ಕೂಡ ಬರೀ 700 ಶ್ಲೋಕಗಳ ಚಿಕ್ಕ ಗ್ರಂಥ ಎಷ್ಟು ಅತ್ಯದ್ಭುತ ಪರಿಣಾಮವನ್ನು ಮನಸ್ಸಿನ ಮೇಲೆ ಮಾಡುತ್ತೆ ಅಂತ ಗೊತ್ತಾದರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೆ ಯುಗೆ ಅನ್ನೋ ಮಾತು ನಮಗೆ ತಿಳಿದು. ಇಷ್ಟು ಹೇಳಿ ಈ ರೀತಿ ನನ್ನ ಅರ್ಥ ಮಾಡಿಕೊಂಡ್ರೆ ಅದು ಅರ್ಥ ಮಾಡಿಕೊಂಡಂತೆ. ಈ ಶ್ಲೋಕಕ್ಕೆ ಎಷ್ಟು ಅರ್ಥ ಬೇಕಾಯ್ತು ನೋಡಿ, ಪರಿತ್ರಾಣ ಶಬ್ದಕ್ಕೆ ಎಷ್ಟು ರೆಫರೆನ್ಸ್ ಬೇಕಾಯಿತು, ಭಗವತ್ ಅನೇಕ ಜನ್ಮಕ್ಕೆ ಎಷ್ಟು ರೆಫರೆನ್ಸ್ ಬೇಕಾಯಿತು, ಉದ್ಧಾರವಾಗಿ ಎಷ್ಟು ರೆಫರೆನ್ಸ್ ಬೇಕಾಯಿತು ಎಂದು ಗೊತ್ತಾದರೆ, ಇದನ್ನು ಸರಿಯಾಗಿ ಹೀಗೆ ತಿಳಿದ್ರೆ ಆಗ ಮೋಕ್ಷ ಕೊಡ್ತೇನೆ. ಭಗವಂತ ತಿಳಿಸಿದ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ಯ ತತ್ವತಃ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಈ ರೀತಿ ನನ್ನ ಬಗ್ಗೆ ಸರಿಯಾಗಿ ತಿಳಿದರೆ, ನನ್ನ ಜನ್ಮ ಕರ್ಮಗಳ ಬಗ್ಗೆ ಸರಿಯಾಗಿ ತಿಳಿದರೆ, ದಿವ್ಯ ಅಂತಾನೆ ತಿಳಿದರೆ ಅವನು ಸದ್ಗತಿಗೆ ಹೋಗ್ತಾನೆ. ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ, ದೇಹವನ್ನು ಬಿಡ್ತಾನೆ ಮತ್ತೆ ಹುಟ್ಟಿ ಬರೋದಿಲ್ಲ. ಪರಮಾತ್ಮ ಸುಳ್ಳು ಪ್ರಾಮಿಸ್ ಮಾಡೋದಿಲ್ಲ, ಅವ್ರು ಈಗಲೇ ಮೋಕ್ಷಕ್ಕೆ ಹೋಗ್ತಾನೆ ಹೀಗೆ ಹೋಗ್ತಾನೆ ಅಂತ ಹೇಳೋದಿಲ್ಲ. ದೇಹಂ ತತ್ವ, ದೇಹ ಬಿಡಲೇಬೇಕು. ದೇಹ ಈ ದೇಹವನ್ನು ಬಿಟ್ಟೇ ಬಿಡ್ತಾನೆ, ಸ್ವರೂಪ ದೇಹದಿಂದ ಸದ್ಗತಿ ಹೋಗ್ತಾನೆ ಹೊರತು ಈ ದೇಹದಿಂದ ಹೋಗೋದಿಲ್ಲ. ಇದು ಈ ಪ್ರತಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ. ಭಗವಂತನ ಭಕ್ತರು ಯಾಕೆ ಸಾಯ್ತಾರೆ ಅಂತ ಕೇಳೋ ಪ್ರಶ್ನೆಗೆ ಇದೇ ಉತ್ತರ. ಭಗವಂತನ ಭಕ್ತರು ಸಾಯ್ದ ಹಾಗೆ ಹೋಗುವುದಾಗಿತ್ತಲ್ಲ ಅಂತ ಕೇಳಿದ್ರೆ, ಭಗವಂತ ನನ್ನ ಭಕ್ತರು ಸಹ ದೇಹ ಬಿಡಲೇಬೇಕು, ನನ್ನದೇ ನಿಯಮ. ಜಾತಸ್ಸಿಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಸೇಚ. ಆದ್ದರಿಂದ ಹುಟ್ಟಿದವನು ಸಾಯಲೇಬೇಕು. ಆದ್ದರಿಂದ ಅಜ್ಞಾನಿಯೂ ಸಾಯ್ತಾನೆ, ಜ್ಞಾನಿಯೂ ಸಾಯ್ತಾನೆ. ಅಜ್ಞಾನಿ ಸತ್ತು ಮತ್ತೆ ಮತ್ತೆ ಹುಟ್ಟು ಬರ್ತಾರೆ, ಜ್ಞಾನಿ ಮತ್ತೆ ಹುಟ್ಟು ಬರೋದಿಲ್ಲ. ಪುನರ್ಜನ್ಮ ನವೈದ್ಯತೆ ಅಂತ ಹೇಳೋ ಹಾಗೆ ಹಿತ್ವಾ ದೇಹಂ ಚಕ್ವಾ ದೇಹಂ ಪುನರ್ಜನ್ಮ ಎಂದು ಹೊಂದೋದಿಲ್ಲ. ಇದು ಭಗವಂತ ಕೊಟ್ಟಂತ ಆಶ್ವಾಸನೆ. ಆದ್ದರಿಂದ ಮಾಮೇತಿ ನನ್ನ ಬಳಿಗೆ ಬಂದ್ಬಿಡ್ತಾನೆ. ಮತ್ತೆ ನೈತಿ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ, ಮತ್ತೆ ಹುಟ್ಟಿ ಬರೋದಿಲ್ಲ, ನನ್ನ ಬಳಿಗೆ ಬರ್ತಾನೆ. ಈ ಮಾತನ್ನು ಸ್ಪಷ್ಟ ಖಚಿತಪಡಿಸ್ತಾನೆ ಪರಮಾತ್ಮ. ಹುಟ್ಟೋದಿಲ್ಲ, ಅದು ಎಲ್ಲೋ ಹೋಗ್ಬಿಡ್ತಾನೆ, ನಾಪತ್ತಿಯಾಗಿ ಅಂತಾಗಬಾರದು. ಮತ್ತೆ ಮಾಮೇತಿ ನನ್ನ ಬಳಿಗೆ ಬರ್ತಾನೆ, ಅವನು ಮತ್ತೆ ಎಂದೂ ಭಯ ಇಲ್ಲ. ನಿನ್ನ ಬಳಿ ಬಂದರೆ ಮಹಾದೇವರು ಒಂದು ಪ್ರಶ್ನೆ ಬಂತು, ಅದನ್ನು ಎಂತ ಇದ್ದಾಗಿ ಉತ್ತರ ಹೇಳ್ತಾನೆ ಭಗವಂತ. ನಿನ್ನ ಬಳಿ ಬರ್ತೇನೆ, ಮುಂದೇನು ಗತಿ ಅಂತ ಕೇಳಿದರೆ, ಮಾಮುತೇತ್ಯತು ಕೌಂತೇಯ ಪುನರ್ಜನ್ಮ ನವಿದ್ಯತೆ. ನನ್ನ ಬಳಿಗೆ ಬಂದರೆ ಮತ್ತೆ ಹುಟ್ಟ ಸಮಸ್ಯೆ ಇಲ್ಲ, ನನ್ನ ಬಳಿಗೆ ಬಂದರೆ ಮತ್ತೆ ಹುಟ್ಟ ಸಮಸ್ಯೆ ಇಲ್ಲ. ಬೇರೆ ಕಡೆ ಹೋದರೆ ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವಿದ್ಯತೆ. ಯಾರ ಹತ್ರ ಹೋದರೂ ಕೂಡ ಮತ್ತೆ ವಾಪಸ್ ಬರ ಭಯ ಇದೆ, ಆದರೆ ಮಹಾವಿಷ್ಣುವಿನ ಹತ್ರ ಹೋದರೆ ಮತ್ತೆ ವಾಪಸ್ ಬರತಕ್ಕಂಥ ಭಯ ಇಲ್ಲ. ಅಲ್ಲಿ ಹೋಗಬೇಕಾದ್ರೆ ಆತನ ಜನ್ಮ ಆತನ ಕರ್ಮಗಳನ್ನೇ ದಿವ್ಯ ಅಂತಾನೆ ತಿಳ್ಕೊಳ್ಬೇಕು, ತತ್ವತ ಅಂತಾನೆ ತಿಳ್ಕೊಳ್ಬೇಕು, ಡೀಪಾಗಿ ತಿಳ್ಕೊಳ್ಬೇಕು. ಅದು ಅದರ ವಿಶೇಷ. ಈ ದೃಷ್ಟಿಯಲ್ಲಿ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಅಂತಿರುತ್ತಾರೆ. ಜನರಲ್ ಯಾರು ಓದಿಲ್ಲ ಸ್ಪೆಷಲೈಸೇಷನ್ ಚಾನ್ಸೇ ಅವನಿಗಿಲ್ಲ. ಅದು ಎಂ ಬಿ ಬಿ ಎಸ್ ಜನರಲ್ ಓದಿದ ಮೇಲೆ ಇನ್ನ ಅಯ್ಯೋ ಈ ಹೇಳ್ತೀನೋ ಸ್ಪೆಷಲೈಸ್ ಆಮೇಲೆ ಮುಂದಿನ ಪ್ರಶ್ನೆ. ಆದರೆ ಸರ್ಜರಿ ಇದು ಯಾವ ಪ್ರಶ್ನೆಗೂ ಜನರಲ್ ಕ್ವಾಲಿಫಿಕೇಷನ್ ಬೇಕೇ ಬೇಕು. ಅದಕ್ಕೆ ತತ್ವತಃ ಅಂತ ಹೇಳಬೇಕಾದ್ರೆ ಸಾಮಾನ್ಯವಾದ ಜ್ಞಾನವನ್ನು ಪಡೆದು ವಿಶೇಷ ಜ್ಞಾನವನ್ನು ಪಡೆದು ಸದ್ಗತಿ ಹೋಗ್ತಾರೆ ಹೊರತು ಅದೊಂದರಿಂದ ಬರಲು ಸಾಧ್ಯ ಇಲ್ಲ. ಇದು ವಿಶೇಷ. ಸಾಮಾನ್ಯವಾಗಿ ಹಳ್ಳಿ ವೈದ್ಯರು ಕೆಲವು ಔಷಧಿ ಕೊಡ್ತಾ ಇರ್ತಾರೆ, ಹಳ್ಳಿ ವೈದ್ಯರು ಅವ್ರನ್ನ ಕರೆದು ಯೂನಿವರ್ಸಿಟಿಗಳು ಯಾಕೆ ಪ್ರೊಫೆಸರ್ ಮಾಡೋದಿಲ್ಲ, ಅನೇಕರು ಆಶ್ಚರ್ಯ ಆಗ್ಬೋದು. ಎಷ್ಟೋ ಜನ ಡಾಕ್ಟರ್ ಮಾಡಲಾರದಷ್ಟು ಕೆಲಸವನ್ನ ಮಾಡೋ ವೈದ್ಯರು ಸಿಗ್ತಾರೆ ಹಳ್ಳಿಗಳಲ್ಲಿ. ಏನೋ ಒಂದು ಔಷಧಿ ಕೊಡ್ತಾರೆ, ವಾಸಿ ಆಗಿಬಿಡು. ಹುಟ್ಟಿನಿಂದ ಬರೋ ಮೂರ್ಛನ ಕಡೆಯ ಶಕ್ತಿ ಇದೆ ಎಷ್ಟೋ ಜನಕ್ಕೆ. ಮೂರ್ಛೆ ರೋಗ ಬರುತ್ತಲ್ಲ, ಔಷಧಿ ಕೊಟ್ಟು ಬಚ್ಚೆ ಬರದಂತೆ ಮಾಡೋ ಶಕ್ತಿ ಇರುತ್ತಾರೆ. ಆ ಔಷಧಿ ಏನಿರುತ್ತೆ ಗಿಡ ಗುರುತಿಟ್ಕೊಂಡಿರ್ತಾರೆ ಒಂದಷ್ಟೇ, ಅದನ್ನೇನು ಕೊಡ್ತಾರೆ ವಾಸಿ ಆಗಿಬಿಡು. ಎಂತೆಂಥ ರೋಗವನ್ನು ವಾಸಿ ಮಾಡೋ ಶಕ್ತಿ ಇದೆ. ಅವನ್ನೆಲ್ಲ ಕಡೆ ಪ್ರೊಫೆಸರ್ಸ್ ಯಾಕೆ ಮಾಡೋದಿಲ್ಲ, ಅವ್ರನ್ನೆಲ್ಲ ಯೂನಿವರ್ಸಿಟಿ ಯಾಕೆ ಸೇರಿಸಬಾರ ಅಂತ ಕೇಳಿದ್ರೆ ಅದಕ್ಕೆ ಅದೇ ಕಾರಣ. ಅಲ್ಲಿ ಅವ್ರಿಗೆ ಒಂದೇ ಗೊತ್ತಿರೋದು, ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ಅವ್ರಿಗೆ ಬರೋದಿಲ್ಲ, ಏನ್ ಮಾಡ್ತಾರೆ ಅಷ್ಟೇ, ಏನು ಗೊತ್ತಿಲ್ಲ ಆ ಬಗ್ಗೆ. ಅದಕ್ಕೆ ಅವ್ರು ವಾಸಿ ಮಾಡ್ತಾರೆ ಅಂತ ಒಪ್ಪಿದ್ರು ಕೂಡ ಅವರನ್ನ ಅಧ್ಯಾಪಕರು ಅಂತ ಕರೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಅವ್ರಿಗೆ ಅವ್ರು ಏನಾಗುತ್ತೆ ಇನ್ನೊಬ್ರು ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ, ಮತ್ತೆ ಅದು ಬೇರೆ ಜೊತೆ ಹೇಳ್ಬಿಟ್ರೆ ನಮಗೆ ಮರ್ತೋ ಬಿಡುತ್ತೆ, ನಮ್ಮ ಸಿದ್ಧಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೊಂದು ಬೇರೆ, ಎಲ್ಲೋ ಕಲ್ತಿರ್ತೇವೆ ಹಾಗೆ ಉಪಯೋಗಿಸ್ತೇವೆ. ತಮಾಷೆ ಅಂದ್ರೆ ಅವ್ರು ವಾಸಿ ಮಾಡೋ ನಿಜ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೆ ಇದು ಹಾಗಲ್ಲ, ಈ ಮಾತು ಅರ್ಥ ಮಾಡಿಕೊಂಡಾಗ ಭಗವಂತನ ಹಿರಿಮೆ ಇದೆಯಲ್ಲ, ಅದನ್ನ ತಿಳ್ಕೊಳ್ಳೋದು ಅಂದ್ರೆ ಬರೀ ತಿಳ್ಕೊಳ್ಳೋದು, ಕ್ಯಾಶುವಲಿ ತಿಳ್ಕೊಳ್ಳೋದಲ್ಲ. ಇದಲ್ಲದ ಯಾತಕ್ಕೆ ಹೇಳೋದು ಅಂದ್ರೆ ತುಂಬಾ ಜನ ಭಕ್ತರ ಕಥೆ ಕೇಳಿ ಕೇಳಿ ಏನಾಗಿರ್ತಾರೆ ಗೊತ್ತಾ, ಅಂಗಡಿಯಲ್ಲಿ ಸಿಗ್ತಾ ಇರುತ್ತೆ ಭಕ್ತರ ಕಥೆಗಳು ಅಂತೇಳಿ. ಆ ಭಕ್ತರ ಕಥೆಗಳು ಉಚ್ಚುಚ್ಚ ಕಥೆಗಳಾಗಲ್ಲ, ಅದು ಕೇಳಿಬಿಟ್ರೆ ದೇವರು ಬರ್ತಾನೆ, ದಿವಸ ಕೂತು ಬಿಡ್ತಾನೆ, ದೇವ್ರು ಕುಟ್ತಾ ಕೂತು ಬಿಡ್ತಾನೆ, ದೇವ್ರ ಮನೆ ಕೆಲಸ ಎಲ್ಲ ಮಾಡಕ್ ಬಿಡ್ತಾನೆ. ಇದು ಕೇಳಿದ್ರೆ ಅದು ದೇವ್ರ ಗತ್ತೆ, ಮನೆ ಕೆಲಸ ಮಾಡಲಿಕ್ಕೆ ದೇವ್ರ ಬೇಕು ಅಂತ ತಿಳ್ಕೊಂಡ್ಬಿಡ್ತೇವೆ. ಕುಟ್ಲಕ್ಕೆ ಬೀಸಲಿಕ್ಕೆ ಇದಕ್ಕೆಲ್ಲ ದೇವ್ರ ಬಂದ್ರೆ ಗತಿ ಏನಾಗ್ಬೇಕು ಇದಕ್ಕೆಲ್ಲ ಕೂಡ. ಮಹಾಭಾರತ ರಾಮಾಯಣ ಒಂದಿಂತ ಕಥೆ ಬರೋದಿಲ್ಲ, ಗಮನಿಸ್ಬೇಕು ನಾವು. ರಾಮಾಯಣ ಮಹಾಭಾರತ ಅಪ್ಪಿ ತಪ್ಪಿನಂತ ಕಥೆಗಳು ಬರೋದಿಲ್ಲ. ಇವ್ರು ಕೇಳೋ ಕಥೆಗಳೇ ಬೇರೆ, ಅಲ್ಲಿರೋ ಕಥೆಗಳೇ ಬೇರೆ. ಅಲ್ಲಿ ಕೃಷ್ಣ ಬಾಡೋದಾಗಿ ಇದ್ದಕ್ಕಿದ್ದಾಗೆ ಯುದ್ಧ ಯಾಕೆ ಮಾಡಿಸ್ಬೇಕಾಯ್ತು, ಎಲ್ಲರೂ ಒಂದು ಜನ್ಮ ಸುಟ್ಟ ಉಫ್ ಅನ್ ಸುಟ್ಟುಬಿಡುವುದಾಗಿತ್ತು. ಈ ಬಾಬಾಗಳು ಮಾಡಿದ ಭಗವಂತ ಮಾಡಕ್ಕೆ ಹೊರಟಿದ್ದರೆ ಉಫ್ ಅನಿಸ್ಬಹುದಾಗಿತ್ತು, ಮಾಡೋದಿಲ್ಲ. ಶಕ್ತಿ ಅವನಿಗಿದೆ, ಹಾಗೆ ಮಾಡೋದಿಲ್ಲ. ಅದು ಭಗವಂತನ ಮಾತು ಅರ್ಥ ಮಾಡ್ಕೋಬೇಕು. ನಾನು ಏನನ್ನೂ ಮಾಡಬಲ್ಲೆ ಅರ್ಜುನ, ಅದು ಏನನ್ನೋ ಮಾಡಬಲ್ಲೆ ಅಂತ ಹೇಳಿ ಹೇಗೋ ಮಾಡೋದಿಲ್ಲ, ಅದನ್ನು ಹೇಗೆ ಮಾಡಬೇಕು ಹಾಗೆಯೇ ಮಾಡ್ತೇನೆ ಅಂತ ಹೇಳುತ್ತೆ. ಅದಕ್ಕೊಂದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ತೋರಿಸೇ ಮಾಡ್ತಾನೆ ಪರಮಾತ್ಮ ಹೊರತು ಸುಮ್ಮನೆ ಮಾಡೋದಿಲ್ಲ. ಅದಕ್ಕೆ ದಿವ್ಯ ಅಂತ ಕರೀತಾರೆ. ಸುಮ್ಮನೆ ಏನೋ ಉಡಾಫೆಯಂತೆ ಮಾಡೋದು ಭಗವಂತನಲ್ಲ, ಯಥಾವಸ್ಥಿತವಾಗಿ ರೀತಿ ಮಾಡ್ತಾನೆ. ಇದೆಲ್ಲ ಮತ್ತೆ ಮತ್ತೆ ತಿಳಿದಾಗ ದೇವ್ರ ಬಗ್ಗೆ ನಾವು ತಿಳಿತಾ ಇರ್ತಾ ಕಥೆಗಳು, ಯಾವುದೋ ಕಥೆಗಳನ್ನ ಕೇಳಿ ದೇವ್ರ ಕಲ್ಪನೆ ಹಾಗೆ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ನಮ್ಮ ಜನ ದೇವರಿಲ್ಲ ಅಂತ ಯಾತಕ್ಕಂತಾರೆ ಗೊತ್ತಾ, ಕಥೆ ಓದ್ಬಿಟ್ಟಿರ್ತಾರೆ, ಬೀಸ್ತಾನೆ ಕೊಡ್ತಾನೆ ಪರಮಾತ್ಮ ಅಂತೇಳಿ. ಇವ್ರಿಗೆ ಬೀಸೋದೆಲ್ಲ ಕೊಟ್ಟೋದಿಲ್ಲ ಪಾಪ, ಓ ದೇವರಿಲ್ಲ ಅಂತ ಹಾರಿಬಿಡ್ತಾನೆ. ಯಾಕೆ ನಮ್ಮನೆ ಬೀಸ್ಲೇ ಇಲ್ಲ ಪರಮಾತ್ಮ, ಕೊಟ್ಲೇ ಇಲ್ಲ, ಅವ್ರ ಮನೆ ಬಂದು ಬೀಸ್ಬೇಕಾಗಿತ್ತಾ? ಈ ತರ ಆರ್ಗ್ಯು ಮಾಡಿ ಏನ್ ಮಾಡ್ಬೇಕು ಇದಕ್ಕೆ? ಇದಕ್ಕೆಲ್ಲ ದೇವರ ಪ್ರಶ್ನೆ ಅರ್ಥನೇ ಆಗಿಲ್ಲ ಇವರಿಗೆ. ಪರಮಾತ್ಮ ಗುಣಪೂರ್ಣ ದೋಷ ದೂರ, ಅದು ಎಲ್ಲಿವರೆಗೂ ನಾವು ತಿಳಿಯಲು ಸಾಧ್ಯ ಇಲ್ಲ. ಅಲ್ಲಿವರು ದೇವರ ಕಲ್ಪನೆ ಅಲ್ಲ ಅದು. ಅದನ್ನೆಲ್ಲ ಭಗವದ್ಗೀತೆಯನ್ನು ಓದಿದಾಗ ಬರುವ ದೇವರ ಕಲ್ಪನೆಯೇ ಬೇರೆ, ನಾವು ಬೇರೆ ರೀತಿ ಕೇಳಿದಾಗ ಬರೋ ದೇವರ ಕಲ್ಪನೆಯೇ ಬೇರೆ. ಈ ಒಂದು ಶ್ಲೋಕದ ಅರ್ಥವೇ ಅಷ್ಟು ವಿಸ್ತಾರವಾಗಿ ಬೆಳೀತಾ ಹೋಗುತ್ತೆ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ದುರ್ಯೋಧನೆ ಗೊತ್ತಿಲ್ಲ ಅದು ಕೃಷ್ಣ, ಅದನ್ನ ನನ್ನ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ದುರ್ಯೋಧನ ಮಾಡಿದ್ದೇನು? ಕೃಷ್ಣ ಸಭೆಯಲ್ಲಿ ಬಂದಿದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ, ದುರ್ಯೋಧನ ಆ ಕಡೆ ಗಮನ ಇಲ್ಲ. ಈ ಕೃಷ್ಣನ್ ಹ್ಯಾಗ್ ಕಟ್ಟಬೇಕು ಆ ತರ ಪ್ಲಾನ್ ಮಾಡ್ತಾ ಇದ್ದ. ಕೃಷ್ಣ ಹಾಗೂ ಬಂದ್ಬಿಟ್ಟಿದ್ದಾನೆ, ಇವನ್ ಹ್ಯಾಗ್ ಹಿಡಿಬೇಕು ಅಂತ ಆ ತರದೇ ಪ್ಲಾನ್. ಒಳ್ಳೆ ಮೇಷ್ಟು ಪಾಠ ಮಾಡ್ತಿದ್ದಾರೆ ಹುಡುಗನಿಗೆ, ಹ್ಯಾಗ್ ಕಾಪಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಪಾಪ ಪಾಠ ಕೇಳೋದು ಗಮನ ಇಲ್ಲ ಅವನಿಗೆ, ಹ್ಯಾಗ್ ಕಾಪಿ ಹೊಡಿಬೇಕು ತಾನು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ದುರ್ಯೋಧನ ಅದೇ ಯೋಚನೆ ಮಾಡ್ತಾ ಇರ್ತಾನೆ. ಈ ಕೃಷ್ಣನ್ ಹ್ಯಾಗ್ ಹಿಡಿಬೇಕೀಗ? ಕೃಷ್ಣನ್ನ ಹಿಡಿದು ಬಿಟ್ಟೆ ಅಂದ್ರೆ ಪಾಂಡವರು ಸಿಕ್ಕ ಹಾಗೆ ಲೆಕ್ಕ. ಕಿಡ್ನಾಪ್ ಟ್ಯಾಕ್ಟಿಕ್ಸ್ ಅವನು, ಕಿಡ್ನಾಪ್ ಮಾಡಿದಾಗ ಆಗುತ್ತಲ್ಲ. ಈಗ ನಾ ದ್ವಾರಕ್ಕೆ ಹೋಗಿ ಕರ್ಕೊಂಡ್ ಬರೋ ಪ್ರಸಂಗ ಬರೀ ಇಲ್ಲೇ ಬಂದ್ಬಿಟ್ಟಿದ್ದಾನೆ ಕೃಷ್ಣ, ಹಿಡಿದಾಕ್ಬಿಟ್ರೆ ಹೇಗಿರುತ್ತೆ ಅಂತ ಹೇಳಿದ್ದು ಶುರು ಮಾಡೇ ಬಿಡ್ತಾರೆ ಕಟ್ಲಕ್ಕೋಸ್ಕರ. ಅಂದ್ರೆ ಕೃಷ್ಣನ ಮಹಿಮೆಯಲ್ಲಿ ಅರ್ಥ ಆಗಲಿಲ್ಲ. ಕೃಷ್ಣ ತಕ್ಷಣ ತೋರಿಸ್ತಾರೆ ದುರ್ಯೋಧನ ಏನ ತಿಳ್ಕೊಂಡಿದ್ದೀಯ, ನನ್ನ ನೋಡು ಯಾರು ನಾನು ಅಂತೇಳಿ ವಿಶ್ವರೂಪ ತೋರಿಸಿದಾಗ ಏನು ಅತ್ಯದ್ಭುತವಾದ ಸಾಮರ್ಥ್ಯ ಇದು. ಅದಕ್ಕೆ ಅರ್ಜುನ ದುರ್ಯೋಧನ ಕೃಷ್ಣ ಗೊತ್ತು, ಆತ ದಿವ್ಯ ಅಂತ ಗೊತ್ತಿಲ್ಲ, ಆತನ ಜನ್ಮ ದಿವ್ಯ ಅಂತ ಗೊತ್ತಿಲ್ಲ, ಆತನ ಕರ್ಮ ದಿವ್ಯ ಅಂತ ಗೊತ್ತಿಲ್ಲ. ಅದರ ಪರಿಣಾಮ ಏನಾಯ್ತು? ಯುದ್ಧ ಮಾಡಬಾರದ ಯುದ್ಧವನ್ನು ಮಾಡಿ ಸಪುತ್ರ ಮಿತ್ರ ಬಾಂಧವನಾಗಿ ಸಾಯ್ತಾನೆ. ಅವ್ರ ಹೆಸರಿಡೋದಕ್ಕೊಂದು ನಾವು ನರಪೀಡೆ ಉಳಿಯೋದಿಲ್ಲ, ಆ ರೀತಿ ಸಾಯ್ತಾನೆ. ದುರ್ಗತಿ ಹೋಗ್ತಾರೆ, ಯಾರು ತಿಳಿಯೋದಿಲ್ಲವೋ ಅವ್ರು ಸುಮ್ಮನೆ ಕೊಡ್ತಾರೆ ಅಲ್ಲ, ಅದು ದುರ್ಗತಿಗೆ ಹೋಗ್ತಾರೆ. ಮತ್ತೆ ಅಪೋಸಿಟ್ ಅದು, ಸರಿಯಾಗಿ ಬರೆದ್ರೆ ಪಾಸ್ ಆಗ್ತಾನೆ, ಇದ್ರೆ ಸುಮ್ಮನೆ ಕೊಡಿದ್ರೆ ಫೇಲ್ ಆಗ್ತಾನೆ. ಇದು ಈ ಕಡೆ ಹೋದ್ರೆ ಹಾಗೆ, ಆ ಕಡೆ ಹೋದ್ರೆ ಹೀಗೆ. ಅಂದ್ರೆ ನಮಗೆ ಎರಡು ಅರ್ಥ ತಿಳಿಯಿತು. ಸದ್ಗತಿ ಹೋಗಬೇಕು ಅಂತಿದ್ರೆ ತಿಳಿಲೇಬೇಕು, ತಿಳಿದ ಹೋಗಿ ಸದ್ಗತಿಗೆ ಹೋಗೋದಿಲ್ಲ ಅಲ್ಲ, ದುರ್ಗತಿಗೆ ಹೋಗೇ ಹೋಗ್ತೇವೆ. ಆ ದೃಷ್ಟಿಯಿಂದ ಕೂಡ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಇಷ್ಟು ಹೇಳಿ ಯಾವೇತಿ ಅಂತ ಹೇಳಿ ಸಹ ಅಂತ ಹೇಳುತ್ತಾನೆ. ಆ ವಾಕ್ಯಗಳನ್ನೆಲ್ಲ ಸಂಸ್ಕೃತದಲ್ಲಿ ಸ್ವಾರಸ್ಯ ಉಂಟು. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವೇತ್ತಿ, ಯೋ ವೇತ್ತಿ ಸಹ ಉಪೈತಿ, ಯಹ ಸಹ ಅಂತ ಪದ ಉಪಯೋಗಿಸ್ತಾರೆ. ಯಹ ಸಹ ಎತ್ರ ತತ್ರ ಉಪಯೋಗಿಸಿದಾಗ ಅದು ರೂಲ್ ಅಂತ ಅರ್ಥ, ವ್ಯಾಪ್ತಿ ಅಂತ. ದೇವರನ್ನು ತಿಳ್ಕೊಂಡ್ರೆ ಮಾತ್ರ ಮುಕ್ತಿ ಹೋಗ್ತಾರೆ ಹೊರತು ಬೇರೊಂದು ದಾರಿ ಇಲ್ಲ. ಓದಿದ್ರೆ ಪಾಸ್ ಆಗ್ತಾನೆ ಅಂದ್ರೆ ಅರ್ಥ ಏನು? ಪಾಸ್ ಆಗ್ಲಿಕ್ಕೆ ಓದೋದೊಂದೇ ದಾರಿ ಅಂತ ಅರ್ಥ. ಇದು ತಿಳಿ ತಿಳ್ಕೊಳ್ಳದರ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದು ಭಗವಂತ ಹೇಳಿದ ಮಾತು. ಇಷ್ಟು ಹೇಳಿ ಇಷ್ಟೆಲ್ಲ ಹೇಳ್ತೀವಿ ಕೃಷ್ಣ. ಯಾರಾದರೂ ಅಚೀವ್ ಮಾಡಿದವರು ಇದ್ದಾರ ಈ ಮಧ್ಯೆ? ನ್ಯೂ ಕೋರ್ಸ್ ಬಂದಾಗ ತುಂಬಾ ಜನ ಹೆಚ್ಚು ಪಡ್ತಾರೆ. ಮುಂದೆ ಪ್ರಾಸ್ಪೆಕ್ಟ್ಸ್ ಏನೋ ಯಾರಿಗೆ ಗೊತ್ತ? ಅದಕ್ಕೆ ಕ್ವಾಲಿಫಿಕೇಶನ್ ಮನೆಗೆ ಕೊಡೋದಾದ ಗತಿಯರಾಗಬೇಕಾದ್ರೆ ಮುಂದೆ ಏನ್ ಸ್ಕೆಲ್ ಸಿಗುತ್ತೆ ಅಂತ ಹೇಳ್ಬೇಕಲ್ಲ. ಉದ್ಯೋಗ ಆಗುತ್ತೆ ಹೇಳಬೇಕಲ್ಲ. ಜೊತೆಗೆ ಯಾರು ಆಗಿದ್ದಾರೆ ತೋರಿಸ್ಬೇಕಲ್ಲ. ಅವಾಗ ಮನಸ್ಸಿನ ಸಾಧ್ಯ ಬರುತ್ತೆ. ಇಂಥ ದೊಡ್ಡ ಕೋರ್ಸ್ ಅಂತ ಭಗವಂತ ಹೇಳ್ತಾ ಇದ್ದೀನಿ. ನೀನೀಗ ನಿನ್ನ ಬಗ್ಗೆ ತಿಳಿಯೋದು, ನಿನ್ನ ಜನ್ಮ ಕರ್ಮವನ್ನು ದಿವ್ಯ ಅಂತ ಭಾವಿಸೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತೀಯಲ್ಲ. ಈ ಸದ್ಗತಿ ಬರ್ತಾ ಹೋಗ್ತಾ ಇರೋ ಅಂತ ಹೇಳ್ತೀಯಲ್ಲ. ಹೋದವರು ಇದ್ದಾರ ಅಂತ ಕೇಳಿದ್ರೆ, ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವ ಮಾಗತಾಹ ಈತರಾಗ ಭಯ ಕ್ರೋಧಾಹ ಮನ್ಮಯ ಮಾಮುಪಾಶ್ರಿತಾಹ. ಇದರಲ್ಲಿ ನನ್ನ ಬಳಿಗೆ ಬಂದವರು ಬೇಕಾಶ್ಚನ ಇದ್ದಾರೆ ಅಂತ ಪರಮಾತ್ಮ ಹೇಳ್ಬಿಡ್ತಾರೆ. ಬಹವಹ ತುಂಬಾ ಜನ ಈ ರೀತಿ ತಿಳಿದವರಿದ್ದಾರೆ, ಸದ್ಗತಿ ಬಂದವರಿದ್ದಾರೆ. ಅಂದ ಮೇಲೆ ಇದು ಹೊಸ ಹಾದಿ ಅಂತ ಹೇಳಿ ಗಾಬರಿ ಆಗಿ ಹೊಸ ರುಚಿ ಅಂತಷ್ಟ ತೊಳ್ಳಕ್ಕೆ ಭಾರಿ ಜನ ಭಯ ಆಗುತ್ತೆ. ಹೊಸ ರುಚಿ ಹಾಕ್ತೇವೆ ಅಂತ ಹೇಳಿದ ತಕ್ಷಣ ನಾವು ಹಳೆ ರುಚಿನೇ ತಿಂದು ಚೆನ್ನಾಗಿರ್ತೇವೆ ಅಂತ ಯೋಚನೆ ಮಾಡಬಹುದು. ಒಂದೇ ರೀತಿ ಮಾಡಿ ಹೊಸ ರುಚಿ ಆಗಿಬಿಟ್ಟು ಕೆಟ್ಟಿದ್ರೆ ಪೂರ್ತಿ ಹಬ್ಬನೇ ಹಾಳಾಯ್ತು ಪಾಪ ಅವರಿಗೆ. ಅವತ್ತು ಆ ರೀತಿಯಾದ ಯೋಚನೆ ಇಲ್ಲ, ಬೇಕಾಶನ ಮೋಸ ಬಂದ್ಬಿಟ್ಟಿದ್ದಾರೆ ಈಗಾಗಲೇನೆ. ಇದು ಉಳಿದವರಿಗೆ ಅರ್ಥ ಮಾಡೋ ರೀತಿ ಇದು. ಒಂದು ವಿಷಯ ಸರಿ ಇದ್ದ ಮೇಲೆ ಯಾರು ಹೋಗದೆ ಹೋದ್ರು ಕರೆಕ್ಟೇ, ಆದ್ರೆ ಉಳಿದವರು ಅರ್ಥವಾಗಲಿಕ್ಕೆ ಮತ್ತೆ ಹೋದವರು ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಸರಿ ಹೋಗೋದು. ಅಷ್ಟರ ಬದಲಿಗೆ ಹೋದವರು ಬಂದ ನೋಡಿಬಿಡ್ತಾರಲ್ಲ ಖುಷಿ ಆಗುತ್ತೆ. ನಾವು ವಾಪಸ್ ಬರೋ ಗ್ಯಾರಂಟಿ ಅಂತ ಧೈರ್ಯ ಬರುತ್ತೆ ಅವ್ರ ಜೊತೆಗೆ. ಇಲ್ಲ ಹೋದ್ರೆ ಹೋದಾರೆ ಹೋಗ್ತಾನೆ ಇದ್ರೆ ಗತಿ ಏನಾಗ್ತಿತ್ತು? ಹಿಂದಿನ ಕಾಲ ಕಾಶಿಗೆ ಬದಲಿ ಹೋಗ್ತಾರೆ ಅಂದ್ರೆ ಮತ್ತೆ ಬರೋ ಸಂಭವ ಇರ್ತಿರಲಿಲ್ಲ. ಸಾಮಾನ್ಯ ಹೋದ್ರು ಅಂದ್ರೆ ಸಾಮಾನ್ಯ ಹೋದ್ರು ಅಂತಾನೆ ಅರ್ಥ. ಆಸ್ತಿ ಪಾಸ್ತಿ ಅಂಚೆ ಹೋಗ್ಬಿಡ್ತಾ ಇದ್ರು, ವಾಪಸ್ ಬರೋ ಸಂಭವ ಇರ್ತಾನೇ ಇರಲಿಲ್ಲ. ಕೆಲವು ಕಾಶಿ ಬದಲಿ ಮುಡ್ತಾನೇ ಇರಲಿಲ್ಲ, ದಾರಿಯಲ್ಲೇ ಹೋಗ್ಬಿಡ್ತಾ ಇದ್ರು. ಎಷ್ಟೋ ಜನಗಳು ದಾರಿಯಲ್ಲೇ ಹೋಗೋ ಸಂಭವ ಇತ್ತು. ಅದಕ್ಕೆ ಕಾಶಿ ಯಾತ್ರೆ ಮಾಡಿದ್ರು, ವೈಕುಂಠ ಯಾತ್ರೆ ಮಾಡಿ, ಎದುರು ಯಾತ್ರೆ ಮಾಡಿ ಹೆಚ್ಚು ಕಡಿಮೆ ವೈಕುಂಠ ಯಾತ್ರೆ ಮಾಡಿದ್ರು ಅಂದ್ರೆ ಅರ್ಥ ಆಗೋದು. ಈಗ ಪ್ರಶ್ನೆ ಇಲ್ಲ. ಅವಾಗ ಏನಾಗುತ್ತೆ, ಇನ್ನೂ ಹೆಚ್ಚು ಬೇಗ ಹೋಗಲಿಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತು ವಯಸ್ಸಾದ್ರೆ ಹೋಗಕ್ಕೆ ಅಂತಿಲ್ಲ, ಆದಷ್ಟು ಬೇಗ ಹೋಗಿ ನಮ್ಮ ಕಾಶಕ್ಕೆ ಡೆವಲಪ್ ಆಗಿ. ಭಗವಂತ ತುಂಬಾ ಜನಗಳಿದ್ದಾರೆ, ಬಹವೋ ಜ್ಞಾನ ತಪಸ ಪೂತ ಮದ್ಭಾವ ಆಗತಃ. ಅವರಿಂದ ಪೂತಾಹ ಮದ್ಭಾವಂ ಆಗತಃ. ಮದ್ಭಾವಂ ತುಂಬಾ ಜನ ಅಪಾರ್ಥ ಮಾಡಿದವರಿದ್ದಾರೆ. ಮದ್ಭಾವಂ ಅಂದ್ರೆ ಮಮಭಾವಂ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ನನ್ನತನವನ್ನೇ ಹೊಂದಿರೋರಿದ್ದಾರೆ ಅಂತ ಅನೇಕರ ಅರ್ಥ. ಅದಕ್ಕೆ ಇಷ್ಟೆಲ್ಲ ಮಾಡಿದ ಜನ ನನ್ನತನವನ್ನೇ ಹೊಂದಿಬಿಟ್ಟಿದ್ದಾರೆ ಅಂದ್ರೆ ದೇವರೇ ಆಗಿಬಿಟ್ಟಿದ್ದಾರೆ ಅಂತ ಅರ್ಥ ಮಾಡುತ್ತಾರೆ. ಅದಲ್ಲ, ಮದ್ಭಾವಂ ಅಂದ್ರೆ ಮೈಭಾವಂ ಅಂತ. ನನ್ನಲ್ಲೇ ಇರುವಿಕೆಯನ್ನು ಹೊಂದುತ್ತಾರೆ, ನನ್ನಲ್ಲೇ ಇರುವಿಕೆಯನ್ನು ಹೊಂದುತ್ತಾರೆ. ನನ್ನ ಬಳಿಗೆ ಬರ್ತಾರೆ ಅಂತ ಹಿಂದೆ ಹೇಳಿದ್ರೆ ಅದೇ ಸ್ಪಷ್ಟವಾದ ಮಾತು. ನನ್ನ ಬಳಿಗೆ ಬರ್ತಾರೆ ಅಂತ ಅರ್ಥ ಅನ್ನೋದು ನಾನೇ ಆಗಿಬಿಡ್ತಾರೆ ಅಂತ ಅರ್ಥ ಅಲ್ಲ. ತುಂಬಾ ಜನ ಈ ರೀತಿ ಯೋಚನೆ ಮಾಡಿದವರೇ ಹೆಚ್ಚು. ದೇವರು ಸರಿಯಾಗಿ ತಿಳಿದು ಬಿಟ್ರೆ ದೇವರೇ ಆಗಿಬಿಡ್ತೇವೆ ಎಂದು ಸರಿಯಲ್ಲ. ದೇವರು ತಿಳಿದವನು ದೇವರಾಗೋದಿಲ್ಲ, ದೇವರ ಹತ್ರ ಹೋಗಿ ಇರ್ತಾನೆ. ಎಷ್ಟೋ ಜನ ತಾವು ತಿಳಿದು ಇನ್ನೊಬ್ರು ತಿಳಿದು ಬಿಟ್ರೆ ತಮ್ಗೆ ಈಕ್ವಲ್ ಅಂತ ಆಗ್ತಾರೆ ಅಂತ ಗೊತ್ತಾದರೆ ಹೇಳೋದೇ ಇಲ್ಲ. ಎಷ್ಟೋ ಸಲ ತಮಗೆ ಈಕ್ವಲ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಹೇಳಿಕೊಡೋದೇ ಇಲ್ಲ. ತುಂಬಾ ಸೀಕ್ರೆಟ್ ಅನ್ನು ಬಿಟ್ಟುಕೊಡೋದಿಲ್ಲ ಎಷ್ಟೋ ಜನಗಳು. ಯಾಕೆ ಗೊತ್ತೇನು, ಅವ್ರು ಈಕ್ವಲ್ ಆಗಿಬಿಟ್ಟು ಅಥವಾ ಸರ್ಪಾಸ್ ಮಾಡಿಬಿಟ್ರೆ ಏನ್ ಮಾಡೋದು ಈ ಮಧ್ಯೆ? ಇವತ್ತು ಮೋಕ್ಷ ಕೊಟ್ಟವರೆಲ್ಲ ದೇವರಾಗೋದಾಗಿದ್ದ ದೇವ್ರು ಯಾರಿಗೂ ಮೋಕ್ಷ ಕೊಡ್ತಿದ್ದಿಲ್ಲ. ಇವತ್ತು ತಂದಾಗಿ ಕೊಡೋದಾರ ಯಾರು ಕೊಡ್ತಾರೆ ಈ ಮಧ್ಯೆ ಯೋಚನೆ ಮಾಡಿ? ಸಾಧ್ಯನೇ ಇಲ್ಲ. ಇವತ್ತು ದೊಡ್ಡ ಗುಟ್ಟು ಅದುಗಳು ಎಷ್ಟೋ ಜನ ಮೇಷ್ಟ್ರುಗಳು ಇಂಪಾರ್ಟೆಂಟ್ ಬುಕ್ಸ್ ಹುಡುಗರು ಸಿಗದ ಮಾಡಿಬಿಡ್ತಾರೆ. ಅದು ಓದ್ಬಿಟ್ರೆ ಕ್ಲಾಸಿಗೆ ಬರಲಿಕ್ಕಿಲ್ಲ ಅಂತ ಭಯ ಆಮೇಲೆ, ಅಥವಾ ತಾವು ಬರ್ತೇವೆ ನೋಡ್ಸ್ ಅಲ್ಲಿಂದ ಅಂತ ಗೊತ್ತಾಗಿಬಿಟ್ಟೆ ಅದು ಪ್ರೀತಿ ಆಗುತ್ತೆ ಅಂತ. ಈ ಒಳ್ಳೆ ವೇಸ್ಟ್ ಆಗಿರ್ತಾರೆ, ಒಂದು ಗುಂಪಿನ ಹಾಗೆ ಇರ್ತಾರೆ. ಇವತ್ತು ತಾವು ಗುಟ್ಟು ಬಿಟ್ಟುಕೊಡೋದೇ ಇಲ್ಲ. ಕೆಲವರಂತೂ ತಮ್ಮ ಎಷ್ಟು ಬಯಸಿ ನೋಟ್ಸ್ ಅನ್ಬಿಟ್ಟು ಬೇರೆ ನೋಟ್ಸ್ ಇರೋದೇ ಇಲ್ಲ ಅವ್ರ ಹತ್ರ. ಆ ಕಾಲ ನೋಡಿದ್ರೆ ಅದ್ರ ಮೇಲೆ ಮ್ಯಾನೇಜ್ ಮಾಡೋ ಅಭ್ಯಾಸನ ಇಟ್ಕೊಂಡಿರ್ತಾರೆ. ಇನ್ನೊಬ್ಬರು ಸಿಕ್ತದ್ರೆ ಈ ಗತಿ ಹೋದಾಗ ಲೆಕ್ಕ ಪಾಪ ಗುಟ್ಟು ಹೊರಗಿದ್ದಾಗ ಲೆಕ್ಕ. ದುಷ್ಟರೊಂದು ಗುಟ್ಟಿರುತ್ತೆ, ಇಂಥಲ್ಲಿ ಹೊರಗೆ ಸಾಯ್ತಾನೆ ಅಂತ ಹೇಳಿಬಿಟ್ಟು ಹೊರಬರ ಇಂಥಲ್ಲಿ ಬಿದ್ದ ಸಾಯ್ತಾನೆ. ಆ ಗುಟ್ಟು ಬಿಟ್ಟುಕೊಡೋದಿಲ್ಲ. ಜರಾಸಂಗ ಈ ರೀತಿ ಇತ್ತು, ಜರಾನಾಮಕ ದೈತ್ಯಗಳು ಸೇರಿಸಿದ್ಲಲ್ಲ ಅವಳನ್ನು, ಜಾಯಿಂಟ್ ಮಾಡಿದ್ಲಲ್ಲ. ಜಾಯಿಂಟ್ ಮಾಡಿದಾಗ ಹುಚ್ಚಾಬಿಟ್ಟು ನೋವಾಗ್ತಿರುತ್ತೆ ಅವನು, ಬೇರೆ ಕಡೆ ಹೊರಗೆ ಅಯನಾಗ್ತಿದ್ದಿಲ್ಲ ಅವನು. ಇದು ಅರ್ಥ ಮಾಡಿಕೊಂಡು ಆ ಗುಟ್ಟು ಅದು ಆ ಗುಟ್ಟು ತಿಳ್ಕೊಂಡ ಮೇಲೆ ಭಾರಿ ಅವರಿಗೆ ಯೋಚನೆ ಶುರುವಾಗಿಬಿಡುತ್ತೆ. ಅದು ಭಗವಂತ ತನ್ನನ್ನು ತಿಳ್ಕೊಂಡವರಿಗೆಲ್ಲ ತಾನು ತನ್ನತನವನ್ನೇ ಕೊಡೋದಾಗಿದ್ರೆ ಮೋಕ್ಷ ಅಂತ ಆಗ್ತಾನೆ ಇದ್ದಿಲ್ಲ. ಅದು ದೇವರು ಕೊಡ್ತಾನೆ ಇರಲಿ, ತನ್ನ ಹತ್ತಿರ ಬರೆಸ್ತಾನೆ ಹೊರತು ಪರಮಾತ್ಮ ಅವರನ್ನು ಸಂರಕ್ಷಣೆ ಮಾಡ್ತಾನೆ ಹೊರತು ತಾನೇ ಆಗಾಗಿಲ್ಲ, ಸಾಧ್ಯ ಇಲ್ಲ, ಆಗ ಸಂಭವನೂ ಇಲ್ಲವೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಒಂದು ಅವನು ಮಹತ್ತಾಗೋದಿಲ್ಲ. ಒಂದು ಶೂನ್ಯ ಆಕಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಹನಿ ಸಮುದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಗುಣ ಸಮುದ್ರ, ದೇವರನ್ನು ತಿಳ್ಕೊಂಡ ವ್ಯಕ್ತಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಅವನ ಹತ್ರ ಇರ್ತಾರೆ ಹೊರತು ಅವನೇ ಆಗ್ತಾರೆ ಅನ್ನೋ ಕಲ್ಪನೆ ಎಂದೆಂದೂ ಹಾಕೊಳ್ಬಾರ್ದು. ತುಂಬಾ ಜನರು ದೇವರಿಲ್ಲ ಅಂತ ಹೇಳಿದ್ರೆ ಒಂದು ದೇವರಿದ್ದಾನೆ ಅಂತ ಹೇಳಿದ್ರೆ ಕೊನೆಗೆ ಏನೋ ಬಿಟ್ರು ಗೊತ್ತಾ, ದೇವರೇ ಆಗ್ತಾನೆ ಅಂತ ಹೇಳ್ಬಿಟ್ಟು ಎರಡು ಅತಿರೇಕಗಳು. ದೇವರ ಇಲ್ಲ ಒಂದು ಅತಿರೇಕ, ದೇವರ ಆಗ್ತಾನೆ ಒಂದು ಅತಿರೇಕ. ಯಾವ ಅತಿರೇಕಕ್ಕೂ ಅವಹತ್ವ ಇಲ್ಲ. ದೇವರಂತ ಹೇಳಿದ್ರೆ ದೇವರ ಹತ್ರ ಹೋಗ್ತಾನೆ. ಕೃಷ್ಣ ತಾನೇ ಹೇಳ್ತಾನೆ, ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇ ನಾಥಿ ಗಚ್ಚತಿ. ನನ್ನ ಅನುಗ್ರಹದಿಂದ ತುಂಬಾ ನೆಮ್ಮದಿ ಕಾಣ್ತಾನೆ, ಸುಖ ಕಾಣ್ತಾನೆ ಅಂತ ಹೇಳ್ತಾನೆ ಹೊರತು ದೇವತ್ವವನ್ನು ಹೊಂತಾನೆ ಅಂತ ಭಗವಂತ ಎಲ್ಲೂ ಹೇಳಿಲ್ಲ, ಯಾವ ಕಾಲದಲ್ಲೂ ಬರೋದಿಲ್ಲ ಆ ಮಾತು. ಮುಂದೆ ವೀತರಾಗ ಭಯ ಕ್ರೋಧ, ಇಲ್ಲಿ ಕೆಲವು ಮತ್ತೆ ನೋಟ್ಸ್ ಇವೆ, ಹೇಳಬೇಕಾದ ವಿಶೇಷತೆಗಳು ತಿಳ್ಕೊಂಡು ಬಿಡ್ತಾರೆ ಅಂದ್ರೆ ಹೇಗಿರ್ತಾರೆ ಗೊತ್ತಾ ಅವರು. ವೀತರಾಗ ಭಯ ಕ್ರೋಧ, ವೀತರಾಗ ಭಯ ಕ್ರೋಧ ಹಿಂದೆ ಬಂದಿತ್ತು. ವೀತರಾಗ ಭಯ ಕ್ರೋಧ ಚಿತಧೀಹಿ ಮುನಿರುಚ್ಯತೆ ಅಂತ ಬಂದಿತ್ತಲ್ಲ, ಅವರು ವೀತ ರಾಗ ಭಯ ಕ್ರೋಧ, ಅವರಿಗೆ ರಾಗ ಇರೋ ವೀತರಾಗ, ವೀತ ಭಯ, ವೀತ ಕ್ರೋಧ, ವೀತ ಆದ ರಹಿತ ಅಂತ ಅರ್ಥ. ಅವರಿಗೆ ಕಾಮ ಇಲ್ಲ, ಕ್ರೋಧ ಇಲ್ಲ, ಮತ್ತು ಯಾವುದೇ ರೀತಿಯಲ್ಲಿ ಭಯ ಇಲ್ಲ, ಆ ಸ್ಥಿತಿಯನ್ನು ತಲುಪ್ತಾರೆ. ದೇವರನ್ನು ತಿಳ್ಕೊಂಡಕ್ಕಾದ ಒಂದು ಪ್ರಯೋಜನ ಇದೆ. ದೇವರನ್ನ ಅರ್ಥ ಮಾಡಿಕೊಂಡವರಿಗೆ ದುರಾಸೆಗಳು ಬರೋದಿಲ್ಲ, ಕೆಟ್ಟ ಕೆಟ್ಟ ಕೋಪ ಬರೋದಿಲ್ಲ, ಮತ್ತು ಭಯ ಉಂಟಾಗೋದಿಲ್ಲ. ದೇವರನ್ನು ತಿಳಿದರೆ ಭಯ ಒಂದು ವಿಶಿಷ್ಟವಾದ ಫಲ ಇದೆ. ತಮ್ಮ ಬಸ್ಸಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾವೆಲ್ ಮಾಡ್ತಾನೆ ಅಂತ ಗೊತ್ತಾಗಿಬಿಟ್ರೆ ಕೂತವರಿಗೆ ಭಾರಿ ಧೈರ್ಯ. ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಜೊತೆಗಿದ್ದಾನೆ, ಇದನ್ನು ಪರವಾಗಿಲ್ಲ. ಈ ಎಷ್ಟೋ ಕಡೆ ಬಳ್ಳಾರಿ ಬದಲಾದ ಕಡೆ ದರೋಡೆ ತುಂಬಾ ಆಗ್ತಿದೆ, ಇರೋ ಬಸ್ಸನ್ನು ಕಳಿಸಬೇಕಾದ್ರೆ ಸಾಮಾನ್ಯವಾಗಿ ಪೊಲೀಸ್ ಪ್ರೊಟೆಕ್ಷನ್ ಕಳಿಸ್ತಾರೆ. ಪ್ರತಿ ಕೆಲವು ಸಾಕ್ತಿದ್ರು, ಆಮೇಲೆ ಮುಂದೊಂದು ಬಸ್ಸಿಗೆ ಕೊನೆ ಒಂದು ಬಸ್ಸಿಗೆ, ಮಧ್ಯ ಎಲ್ಲ ಮೆರವಣಿಗೆ ಹೋಗ್ತಿರೋದು ಸೇಫ್ಟಿಗೋಸ್ಕರ. ಇವರಿಗೆ ಒಬ್ಬರೇ ಪೊಲೀಸು ಒಂದು ಗನ್ ಅಷ್ಟೇ ಅವನ ತಿರೋದು, ಒಬ್ಬ ಕೊನೆಗೊಬ್ಬ ಇಷ್ಟಕ್ಕೆ ಇರ್ತಾರೆ. ಬರೋ ನೂರಾಗ್ರದ ಗತಿಯಲ್ಲಿ ಅವರದು ಏನೋ ಒಂದು ಪ್ರೊಟೆಕ್ಷನ್ ಅಂತ ಒಂದು ಹೆಸರು. ಪಾಪ ಇನ್ನು ದೇವ್ ಎಷ್ಟಿದ್ರೆ ಇನ್ನು ಸ್ವಲ್ಪ ಧೈರ್ಯ ಬರುತ್ತೆ ಅಂದ್ರೆ ದೇವರಿದ್ದಾರೆ ಅಂತ ತಿಳ್ಕೊಂಡು ಎಷ್ಟು ಧೈರ್ಯ ಬರುತ್ತೆ ಲೆಕ್ಕ. ಇದಕ್ಕಾದ ದೇವರನ್ನು ನಂಬೇಕು. ನಮಗೆ ದೇವರನ್ನು ನಂಬಿದ್ರೆ ಆಗ್ತಕ್ಕಂಥ ನಿರ್ಭಯತ್ವ ಇದೆಯಲ್ಲ, ಇದು ಯಾವುದರಿಂದ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಡುತ್ತೆ. ದೇವರನ್ನು ನಂಬಿದ್ರೆ ಆಗ್ತಕ್ಕಂಥ ಒಂದು ನಿರ್ಭೀತವಾದ ಪರಿಸ್ಥಿತಿ ಇನ್ನು ಯಾವುದನ್ನೂ ಬರೋದಿಲ್ಲ. ಅದಕ್ಕೋಸ್ಕರ ದೇವರನ್ನು ನಂಬಿದ ಪ್ರಹ್ಲಾದರೆಲ್ಲ ನಿಶ್ಚಿನ್ನ ವಲಸ ಮಾಡ್ತೀವಿ. ಕತ್ತರಿಸ್ತಾರೆ ತಲೆ ಅಂತ ಕೈ ಎತ್ತಿದ್ರೆ ಪ್ರಹ್ಲಾದ ಕಂಬರ್ ಕಾಣ್ತಾನೆ ಅಂತ ಕೇಳುತ್ತೆ. ಹೊಡಿ ಕಂಡೆ ಕಾಣ್ತಾನೆ ನೋಡು ಅಂತ ಹೇಳುತ್ತಾರೆ. ಅವನಿಗೆ ಟೆನ್ಷನ್ ಹೊಡೆಯೋರಿಗೆ ಯೋಚನೆ ಕೂಡ ಇಲ್ಲ. ಹೊಡೆದ ಅರಸಿಂಹದೇವರು ಬಂದೇ ಬಿಡ್ತಾರೆ, ಗಂಡಕಸನ ಕೊಂದೇ ಬಿಡ್ತಾರೆ. ಪ್ರಹ್ಲಾದನಿಗೆ ಭಯ ಇಲ್ಲ. ಈ ಮಾತನ್ನು ಯೋಚನೆ ಮಾಡಿ ನಿರ್ಭೀತಿಯಿಂದ ನಾವು ಬದುಕಬೇಕು ಅಂತಿದ್ರೆ, ನಾವು ಭಯವನ್ನು ಗೆಲ್ಲಬೇಕು ಅಂತಿದ್ರೆ, ಕಾಮವನ್ನು ಗೆಲ್ಲಬೇಕು ಅಂತಿದ್ರೆ, ಕ್ರೋಧವನ್ನು ಗೆಲ್ಲಬೇಕು ಅಂತಿದ್ರೆ, ಆಗ ದೇವರನ್ನು ತಿಳಿಯೋದೊಂದೇ ಮಾರ್ಗ. ಮನ್ಮಯಾಹ ಮಾಮುಪಾಶ್ರಿತಾಹ, ನನ್ನ ಮನ್ಮಯಾಹ, ಮನ್ಮಯರು ಅಂದ್ರೇನು? ಮಯ ಅಂದ್ರೆ ಪ್ರಧಾನ, ಮಯೇತಿ ಪ್ರಧಾನ ಉದ್ದಿಷ್ಟ. ಮನ್ಮಯಾಹ, ಅವರ ಜೀವನದಲ್ಲಿ ಏನೇ ಆಗಲಿ ಪ್ರಧಾನ ಅಂದ್ರೆ ದೇವರು, ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ. ಈ ರೀತಿ ಕೊಟ್ಟು ಬದುಕ್ತಾರೆ ಅಂತ ಹೇಳುತ್ತಾರೆ. ದೇವರನ್ನ ಅರ್ಥ ಮಾಡಿಕೊಂಡ ಮೇಲೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಡಬೇಕು. ಇವತ್ತು ಜನ ನೋ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲ, ನೋ ಪ್ರಿಫರೆನ್ಸ್ ಅಂತಾನೆ ತಿಳ್ಕೊಂಡಿರೋದು. ಕಾರಣ ದೇವರ ಅರ್ಥನೇ ಆಗಿಲ್ಲ, ಅವ್ರಿಗೆ ಸಮಸ್ಯೆ ಇರೋದು ದೇವರೊಂದು ಅರ್ಥನೇ ಆಗಿಲ್ಲ. ದೇವರ ಬಗ್ಗೆ ಅದನ್ನು ತಿಳ್ಕೊಂಡವನು ಆ ರೀತಿ ನಡ್ಕೊಳ್ತಾನೆ. ಇವತ್ತಿಲ್ಲಿ ಹಾವಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಸುಮ್ಮನೆ ಕೂತಿರ್ತಾನ? ಓಡೋಗ್ಬಿಟ್ಟು ಆಗಿರುತ್ತಾಗಲೇ. ಹಾವಿನ ಬಗ್ಗೆ ಜ್ಞಾನ ಸುಮ್ಮನೆ ಕೊಡಕ್ ಆಗೋದಿಲ್ಲ ಅವನಿಗೆ, ಕಷ್ಟ ಓಡಿಸೇ ಬಿಡುತ್ತೆ. ಬೆಂಕಿ ಇದೆ ಅಂತ ಗೊತ್ತಾಗ ಮುಟ್ಟೋದಿಲ್ಲ ಅಂತ ಹೇಳೇ ಹೇಳ್ತಾನೆ. ಆಟೋಮೆಟಿಕ್ ಅದವನು ತಿನ್ನ ಪದಾರ್ಥಕ್ಕೆ ಕೈ ಹಾಕೇ ಬಿಡ್ತಾನೆ, ಆಟೋಮೆಟಿಕ್ ಅದವನು. ದೇವರಿದ್ದಾನೆ ಅಂತ ಗೊತ್ತಾದರೆ ಪೂಜೆ ಮಾಡಿಯೇ ಬಿಡ್ತಾನೆ. ಇವತ್ತು ತಿಳುವರ ಪೂಜೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಅದು ತಿಳುವಳಿಕೆನೆ ಭದ್ರವಾಗಿಲ್ಲ ಅಂತ ಅರ್ಥ. ತಿಳುವಳಿಕೆನೆ ಭದ್ರವಾಗಿಲ್ಲ, ತಿಳುವಳಿಕೆ ಭದ್ರ. ನಿನ್ನೆ ಯಾರೋ ಬದರಾಜ್ ಗೋದ ತೋರಿಸ್ತಾ ಇದ್ರು, ಎಷ್ಟಾಶ್ಚರ್ಯ, ದೊಡ್ಡ ಬಿಲ್ಡಿಂಗ್ ಇದೆ, ದೊಡ್ಡ ಕಾಂಪ್ಲೆಕ್ಸ್ ಅದು. ಬಹುಶಃ ನಾವು ಇಂಡಿಯಾದಲ್ಲೇ ಭಾರಿ ವಿಚಿತ್ರ ಕಾಂಪ್ಲೆಕ್ಸ್. ಸಿಕ್ಕಾಪಟ್ಟಿಂದ ಕೋಟಿ ಗಟ್ಟು ಕಟ್ಟಡ ಕಟ್ಟಿದ್ದಾರೆ. ತಮಾಷೆ ಒಂದು ನರಪೀಳೆ ವಾಸ ಮಾಡೋದಿಲ್ಲ ಅಲ್ಲಿ. ಯಾಕೆ ಗೊತ್ತಾ? ಫೌಂಡೇಶನ್ ಸರಿ ಇಲ್ಲ. ಯಾರು ಹೋಗ್ತಾರೆ? ತ್ರೋಗ ಪ್ರೇಸಿಕೊಳ್ಳಿ ತಗೊಳ್ಳೋದಿಲ್ಲ. ನಾನು ಏನೋದ್ರಿಂದ ನಮ್ ದಂಡ ಬಿಡಿಸೋದು ಸಾಯ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಎಷ್ಟು ರಮ್ಯವಾಗಿ ಕಾಣಿಸ್ತಾ ಇದೆ ನೋಡಿದ್ರೆ. ಅದ್ರ ಡಿಸೈನ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ, ಅಷ್ಟು ಚೆನ್ನಾಗಿದ್ರೆ ಯಾರು ತಗೊಳಕ್ತಾ ಇರಲಿಲ್ವಂತೆ. ಫ್ಲಾಟ್ಗಳು ಮಾಡಿದ್ರೆ ಯಾರು ಒಳಗೆ ಬರತ್ತಾ ಇರಲಿ. ಬಿಂದು ಬಿಂದು ಸಿಟಿಗಿದ್ದಾಗಿದೆ ಒಳಗಡೆ, ಎವ್ರಿಥಿಂಗ್ ಅವೈಲೇಬಲ್. ಅಲ್ಲಿ ಏನ್ ಬೇಕಾದ್ರೆ ಸಿಗುತ್ತೆ. ಇವರತ್ತ ಏನ್ ಬೇಕಾದ್ರೆ ಸಿಗೋದ ಪ್ರಾಣನೇ ಹೋಗದೆ ಮತ್ತೆ ಕೊಡ್ಬೇಕಲ್ಲ. ಈಗ ಯಾರು ಹೋಗ್ತಾ ಇರಲಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವಂತನ ಉಪಾಸನೆಗಿರೋ ಭದ್ರತೆ ಇದೆಯಲ್ಲ, ಬೇರೆ ಎಲ್ಲೆಲ್ಲೂ ಸಿಗೋದಿಲ್ಲ. ಭಗವಂತನ ಉಪಾಸನೆಗಿರೋ ಭದ್ರತೆ ಜಗತ್ತು. ಯಾಕೆ ತಾನೇ ಹೇಳ್ತಾರೆ ಯೋಗಕ್ಷೇಮಂ ಮಹಾಮ್ಯಹಂ. ಅದಕ್ಕೆ ಮನ್ಮಯಾಹ, ದೇವರನ್ನು ಆರಾಧನೆ ಮಾಡ್ತಕ್ಕಂಥ ಜನಗಳು ಸಂಪೂರ್ಣ ಮನಸ್ಸು ಸಾಕಾಗ್ತಾರೆ ಅಂದ್ರೆ ಆತನ ಹಿರಿಮೆ ಇನ್ನೆಲ್ಲೂ ಕಾಣದೇ ಇರೋದ್ರಿಂದ. ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ಅವನಂತವನಿಲ್ಲ, ಅವನಿಂತ ಮೇಲವನಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರನ್ನ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಕೊಂಡಾಗ ಇಷ್ಟು ಹೇಳಿ ಮೈತರಾಗ ಭಯಕ್ರೋಧಾ ಮನ್ಮಯಾ ಮಾಮ್ ಉಪಾಶ್ರಿತಾ. ಶರಣ ಹೊಕ್ಕರೆ ದೇವರನ್ನೇ ನಂಬ್ತಾರಂತ. ಅವ್ರು ಹೇಳ್ತಾರೆ, ಹಾಡಿದರೆ ಎನ್ನಡೆಯನ ಹಾಡುವೆ, ಬೇಡಿದರೆ ಎನ್ನಡೆಯನ ಬೇಡುವೆ. ಅದಕ್ಕೆ ಮಾಭುಪಾಶ್ರಿತ ಆದ್ರೆ ಹಾಗೆ ದೇವ್ರ ಭಕ್ತ ಅನ್ನೋದು ಕೈ ಚಾಚೋದು, ಆ ದೇವ್ರ ಭಕ್ತ ಲಕ್ಷಣ ಅಲ್ಲ. ಬೇಡದೆ ದೇವರನ್ನೇ ಕೇಳ್ತೇನೆ ನಾನೀಗ, ಆ ಭಾವ. ಇವತ್ತು ಮಗು ಅಳತಾ ಇರುತ್ತೆ, ಎಷ್ಟೊತ್ತೊತ್ತು ಮಗು ಏನ್ ಮಾಡುತ್ತೆ ಗೊತ್ತಾ, ಚಾಕ್ಲೇಟ್ ಬೇಕು ಅಂತ ಅಳತಾ ಇರುತ್ತೆ. ಒಂದೇ ಸಮಯ ತಾಯಿ ಹತ್ರ ತಾಯಿ ಕೊಟ್ಟಿರೋದಿಲ್ಲ, ಯಾರೋ ಬರ್ತಾರೆ ಮನೆಗೆ, ನಾ ಕೊಡ್ತೀವ ಅಂತಾರೆ, ಒಪ್ಪೋದಿಲ್ಲ ಮಗು. ತಾಯಿ ತೋಡೋಗುತ್ತೆ ಮತ್ತೆ ನೀನೇ ಕೊಡು ಅಂತ ಕೇಳುತ್ತೆ. ಯಾಕೆ ಗೊತ್ತಾ, ಅವರಿಂದ ಇಸ್ಕೊಂಡ್ರೆ ಸಮಾಧಾನ ಇದೆ, ಬೇರೆಯೊಂದು ಕೂಡ ಸಮಾಧಾನ ಇಲ್ಲ. ಅವಳು ಪಡೆದು ಕೊಡ್ತಾಳೆ ಆದ್ರೂ ಕೂಡ ಸಮಾಧಾನನೇ. ಈ ಯೋಚನೆ ಮಾಡಿಬಿಟ್ಟು ದೇವರನ್ನು ಕಷ್ಟ ಕೊಟ್ಟು ಸುಖ ಕೊಟ್ಟರು ಪರವಾಗಿಲ್ಲ, ನಮಗೆ ದೇವರು ಕೊಡಬೇಕು. ಈ ಭಾವನೆ ಚಿಕ್ಕ ಮಕ್ಕಳಿಗೆ ವಿಶ್ವಾಸ ಇದ್ದಾಗ, ಜ್ಞಾನಿಗೆ ಎಷ್ಟು ವಿಶ್ವಾಸ ಇರುತ್ತೆ ಲೆಕ್ಕ ಹಾಕಿ. ಮಾಮುಪಾಶ್ರಿತಾಹ, ನನ್ನನ್ನೇ ನಂಬಿದವರೇ ಹೊರತು ಮತ್ತೊಂದು ಕಡೆ ಗಮನ ಹಾಕೋದಿಲ್ಲ. ಇದರಿಂದ ಎಲ್ಲ ಕಾರಣ ಏನು ಅಂದ್ರೆ, ಜ್ಞಾನ ತಪಸಾ ಪೂತಾಹ. ಪೂತಾಹ, ಪೂತರು ಅಂದ್ರೆ ಪವಿತ್ರರು ಅಂತ. ಪವಿತ್ರರವರು ಏನ್ ಮಾಡಿ ಪವಿತ್ರರಾಗ್ತಾರೆ, ಎಷ್ಟು ತೀರ್ಥದಲ್ಲಿ ಸ್ನಾನ ಮಾಡಿ ಅಂತ ಪಾವಿತ್ರ್ಯ ಬರೋದಿಲ್ಲ, ಎಷ್ಟು ಯಜ್ಞಗಳನ್ನ ಮಾಡಿ ಅಂತ ಪಾವಿತ್ರ್ಯ ಬರೋದಿಲ್ಲ. ಒಂದರಿಂದ ಮಾತ್ರ ಬರುತ್ತಂತೆ, ಯಾವುದು ಅಂದ್ರೆ ತಪಸಾ ಅಂತ ಹೇಳಿ, ತಪಸ್ಸಿನಿಂದ ಬರುತ್ತೆ. ಸರಿ, ತಪಸ್ಸು ಎಷ್ಟೋ ವೆರೈಟಿ ಇದೆಯಲ್ಲ ಅಂತ ಕೇಳಿದ್ರೆ, ಇಲ್ಲ ಜ್ಞಾನ ತಪಸ್ಸಾ ಅಂತ ಹೇಳಿದ್ರೆ, ಜ್ಞಾನವೆಂಬ ತಪಸ್ಸಿದೆಯಲ್ಲ, ಆ ತಪಸ್ಸಿಗಿಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪವಿತ್ರರನ್ನಾಗಿ ಮಾಡಲಿಕ್ಕೆ ಜ್ಞಾನವೇ ಅತ್ಯಂತ ಪವಿತ್ರವಾದ ವಸ್ತು, ಅದನ್ನು ಹೊಂದಿದವನು ಪವಿತ್ರನಾಗ್ತಾನೆ. ಅಷ್ಟು ಪವಿತ್ರ ಅಂದ್ರೆ ನನ್ನ ಬಳಿ ಬರ್ತಾನೆ ಅಂತ ಹೇಳಿದ್ದಾನೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪವಿತ್ರವಾಗಿ ಬರಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪವಿತ್ರವಾಗಿ ಬರಬೇಕು, ಇನ್ನ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಭಾರಿ ಪವಿತ್ರವಾಗಿರಬೇಕು, ದೇವರನ್ನ ಮುಟ್ಟಬೇಕಾದ್ರೆ ಇನ್ನೂ ಪವಿತ್ರ ಆಗಿರೋದು. ಒಂದೊಂದು ಸ್ಟೆಪ್ ಹೋಗ್ತಾ ಬರ್ತಾರೆ, ದೇವಸ್ಥಾನಕ್ಕೆ ಬರೋದು, ದೇವ ಗರ್ಭುಡಿಗೆ ಹೋಗೋದು, ಗರ್ಭುಡಿ ಹತ್ರ ನಿಲ್ಲೋದು, ಮುಂದಿನ ಸಾಲಲ್ಲಿ ನಿಲ್ಲೋದು, ಗರ್ಭುಡಿ ಒಳ ಪ್ರವೇಶ ಮಾಡೋದು, ದೇವರನ್ನೇ ಮುಟ್ಟೋದು, ದೇವರ ಅಭಿಷೇಕ ಮಾಡೋದು, ಇವೆಲ್ಲದಕ್ಕೂ ಪಾವಿತ್ರ ಹೆಚ್ಚೆಚ್ಚು ಬೇಕಾಗ್ತಾ ಹೋಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕೀಗ, ಮೋಕ್ಷ ಅಂದ್ರೆ ದೇವರ ಹತ್ರ ಹೋಗ್ಬೇಕು ನಾವೀಗ, ಗರ್ಭುಡಿ ಒಳ ಪ್ರವೇಶ ಮಾಡಿದಾಗೆ. ಅದು ಎಷ್ಟು ಪ್ಯೂರ್ ಆಗ್ಬೇಕು ಗೊತ್ತೇನು, ನಾವ ಎಷ್ಟು ಸ್ನಾನ ಮಾಡಿದ್ರು ಸಾಲದು, ಇನ್ನೂ ಮೈಲಿಗೆ ಇದ್ದೇ ಇರುತ್ತದೆ. ಫೈನಲ್ ಸ್ನಾನ ಯಾವುದು ಅಂದ್ರೆ, ಜ್ಞಾನ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಜ್ಞಾನ ತೀರ್ಥದಲ್ಲಿ ಏನು ಸ್ನಾನ ಮಾಡ್ತೀರಲ್ಲ, ಆಗ ದೇವರನ್ನು ತಲುಪ ಅರ್ಹತೆ ಬರುತ್ತೆ ಹೊರತು ಬೇರೆ ಯಾವುದಕ್ಕೂ ಅಂತ ಅರ್ಹತೆ ಕೊಡೋ ಶಕ್ತಿ ಅದಕ್ಕಿಲ್ಲ. ಬಹು ಜ್ಞಾನ ತಪಸಾ ಪೂತಾಹ ಮದ್ಭಾವ ಆಗತಾಹ ವೀತರಾಗ ಭಯ ಕ್ರೋಧಾಹ ಮನ್ಮಯಾಹ ಮಾಮುಪಾಶ್ರಿತಾಹ. ಇಂಥವರ ಸಂಖ್ಯೆ ತುಂಬಾ ಹೆಚ್ಚಿದೆ. ಅಂದಮೇಲೆ ನಾವು ಕೂಡ ಅಂಥವರ ಆದರ್ಶವನ್ನ ತಿಳಿದು ಮುಂದೆ ಹೋಗಲಿಕ್ಕೆ ಧೈರ್ಯ ಕೊಡುತ್ತೆ. ಭಗವದ್ಭಕ್ತರ ಕಥೆಗಳು ಅಂದ್ರೆ ಅಂಥವರ ಕಥೆಗಳು, ಪ್ರಹ್ಲಾದ, ಅಜಾಮೇಡ, ಅಂಬರೀಷ, ಮಾಂಧಾತ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿ ನಾರದಾದಿಗಳು ಎಲ್ಲ ಈ ಗುಂಪಿನವರಾದ್ದರಿಂದ ಅವರೇ ದೃಷ್ಟಾಂತ. ಅದನ್ನು ಹೇಳ್ಬೇಕಾದ್ರೆ ಮುಂದೆ ಎಕ್ಸಾಮ್ ಇಲ್ಲಿ ಬರೀ ಭಾವ ಅಂತ ಅಷ್ಟೇ ಹೇಳಿಬಿಡ್ತಾನೆ. ಮುಂದೆ ಹೇಳ್ಬೇಕಾದ್ರೆ ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಭವಿಷ್ಯಮೆ ಹೇಳಬೇಕಾದ್ರೆ ಎಷ್ಟೇ ಸರ ಜ್ಞಾನಿಗಳ ಪಟ್ಟಿನೇ ಭಗವಂತ ಕೊಡ್ತಾ ಹೋಗ್ತಾನೆ. ಈ ದೃಷ್ಟಿಯಲ್ಲಿ ಆ ತಿಳಿಯೋದು ಎಷ್ಟು ಕಷ್ಟ, ತಿಳಿದ್ರೆ ಏನಾಗುತ್ತೆ, ಯಾರು ತಿಳಿದಿದ್ದಾರೆ ಅಷ್ಟನ್ನು ಹೇಳಿದ. ಇಷ್ಟು ಹೇಳಿ ಮುಂದೊಂದು ಮಾತು ಹೇಳಿದ್ದಾರೆ ಕೃಷ್ಣ, ಹಾಗಿದ್ರೆ ನೀ ಎಲ್ಲರಿಗೂ ಕೂಡ ಒಂದೇ ಫಲ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಬಂತು. ದೇವರಿದ್ದಾನೆ, ಅವನು ತಿಳ್ಕೊಂಡ್ರೆ ಫಲ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ. ಹಾಗಿದ್ರೆ ಇವತ್ತು ದೇವರಿರೋದಂತ ಗ್ಯಾರಂಟಿ ತಿಳ್ಕೊಂಡು ದೇವರಂತ ಗ್ಯಾರಂಟಿ ಇದ್ದಾನೋ, ಅದು ಆರಾಧನೆ ಮಾಡಿದ ಫಲ ಕೊಡ್ತಾನೋ, ಅದು ಆರಾಧನೆ ಮಾಡಿದವರು ಇದ್ದಾರಲ್ಲ, ನಾವು ಆರಾಧನೆ ಮಾಡಿ ತಿಳ್ಕೊಂಡಿದ್ದೇವಲ್ಲ, ನಮಗೆಲ್ಲ ಯಾಕೆ ಮೋಕ್ಷ ಕೊಡೋದಿಲ್ಲ ಅಂತ ಕೇಳಿದ್ರೆ ಪರಮಾತ್ಮ ಮುಂದೆ ಹೇಳುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನೋ ವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಬಹಳ ಅಪೂರ್ವವಾದ ಶ್ಲೋಕ ಇದೆ. ದೇವ್ರ ಬಗ್ಗೆ ಕೇಳ ಮತ್ತೊಂದು ಪ್ರಶ್ನೆಗೆ ಉತ್ತರ ಇದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯೇ ಜನಾಹ ಅಂತ ಅರ್ಥ, ಯಾವ್ಯಾವ ಜನಗಳು ಮಾಂ ನನ್ನನ್ನು ಯಥಾ ಪ್ರಪದ್ಯಂತೆ ಹೇಗೆ ಹೇಗೆ ಆಶ್ರಯಿಸ್ತಾರೋ ತಥಾ ಹಾಗಾಗಿ ನಾನು ಅವರನ್ನ ಭಜಾಮಿ, ಅವರಿಗೆ ಅನುಗ್ರಹ ಮಾಡ್ತೇನೆ. ಬಹಳ ಅಪೂರ್ವವಾದ ಮಾತು. ಅಂದಿಯೊಳಗೆ ಸಾವಿರಕ್ಕಿಂತ ಲೆಕ್ಕಿರಬಹುದು, ನಮಗೆ ಎಲ್ಲ ಕೊಡೋದಿಲ್ಲ. ಅದು ಎಷ್ಟು ದುಡ್ಡು ಕೊಡ್ತೀವಿ ಅಷ್ಟೇ ಕೊಡ್ತಾರೆ, ಅಷ್ಟೇ ಅವ್ರಿಗೆ ಎಲ್ಲ ಕೊಡೋದಿಲ್ಲ. 10 ಕೆಜಿ ದುಡ್ಡು ಕೊಡ್ತೀವಿ ಹಂಗೆ ಕೊಡೋದಕ್ಕೆ ಯಾಕೆ ಕೊಡ್ತಾನೆ? ಅದು ಏನಿದೆ ಎಂಬುದು ಎಷ್ಟು ಇಂಪಾರ್ಟೆಂಟ್, ತಗೊಳ್ಳೋ ಶಕ್ತಿ ಎಷ್ಟೋ ಬದು ಅಷ್ಟೇ ಇಂಪಾರ್ಟೆಂಟ್. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಭಜಾಮ್ಯಹ, ನನ್ನನ್ನು ಯಾರ್ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರನ್ನು ನಾನು ಹಾಗೆ ಅನುಗ್ರಹ ಮಾಡುತ್ತೆ. ಇದು ನಮಗೆ ಗೊತ್ತಾದ್ರೆ ದೇವರಿದ್ದಾನೆ ಎಂಬುದು ಎಷ್ಟು ಮುಖ್ಯ. ನಾವು ತಗೊಳ್ಬೇಕಲ್ಲ, ಈಗ ಕರೆಂಟ್ ಬೀದಿಯಲ್ಲಿದೆ, ಕನೆಕ್ಷನ್ ತಗೊಂಡಿಲ್ಲ, ಬೆಳಕೆ ಹೇಗೆ ಬರುತ್ತೆ ಅಲ್ಲಿಗೀಗ? ಬೀದಿ ಬೆಳಕೆ ಹೊರತು ಬಡ ಬಡ ಬೆಳಕು ಬರೋದಿಲ್ಲ, ಬಡಬೇಕಾದ್ರೆ ಕನೆಕ್ಷನ್ ತಗೋಬೇಕು. ಅವನ ಕನೆಕ್ಷನ್ ಕೊಟ್ಬಿಡಿ ಅಂದ್ರೆ ಕೊಟ್ಬಿಡೋದಿಲ್ಲ, ಅದಕ್ಕೆಲ್ಲ ನಿಯಮಗಳು ನೀನು ತಕ್ಕಂತೆ ವರ್ತಿಸಬೇಕು. ಜೊತೆಗೆ ಅದು ಕೊಡಬೇಕಾದ ಹಣ ಕೊಡಬೇಕು, ಬಿಲ್ ಕೊಡ್ತಿರ್ಬೇಕು, ಅವ ಮಾತ್ರ ಲೈಟ್ ಬರುತ್ತೆ ಹೊರತು ಲೈಟ್ ಇರೋದು ಇಲ್ಲದೆ ಇರೋದು ಒಂದು ಪ್ರಾಬ್ಲಮ್. ನಮ್ಮ ಕರೆಂಟೇ ಇಲ್ಲ ಅಂತ ಹೇಳ್ತಾನೆ, ಒಂದು ಸಮಸ್ಯೆ. ಕರೆಂಟ್ ಇದೆ, ನಮ್ಮನೆ ಕರೆಂಟ್ ಇಲ್ಲ ಅಂತ ಹೇಳ್ತಾನೆ. ಇವತ್ತು ಊರಿಗೆ ಕರೆಂಟ್ ಇಲ್ಲಾಂದ್ರೆ ಮನೆ ಕರೆಂಟ್ ಇಲ್ಲ ಬೇರೆ. ಈ ಮತ್ತೆ ಯೋಚನೆ ಮಾಡಿದ್ರೆ ದೇವರಿದ್ದಾರೆ ಎಂಬುದು ನಮ್ಗೆ ಅರ್ಥವಾಗಿಯೂ ಕೂಡ ಉಪಾಸನೆಯ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸರಿ ಇಲ್ಲದೆ ಹೋದ್ರೆ ದೇವರು ನಮಗೆ ಸಿಗೋದಿಲ್ಲ. ಅಲ್ಲಿ ಎರಡು ಭಾಗ, ತಪ್ಪಾಗಿ ಉಪಾಸನೆ